ಅವರು ಹೇಳ್ತಾರೆ ಆನಂದ ತೀರ್ಥ ಮುನೀರ ಅಂತ ಹೇಳ್ಬೇಕು ವ್ಯಾಸವಾಕ್ಯದ ಮುಕ್ತಿ ಅಂತ ಹೇಳ್ಬೇಕಾದ್ರೆ ಅವರು ಬರೆದಿದ್ದು ಮೊದಲು ಸತ್ ಅಂತ ಹೇಳಿ ಉಪನಿಷತ್ತಿನ ಪದದಿಂದ ಹೇಳಿದರು, ಈಗ ವೇದದ ಪದದಿಂದ ಹೇಳ್ತಾ ಇದ್ದರು. ಎರಡೂ ಕೂಡ ವೈದಿಕ ಪದಗಳಾದ್ರಿಂದ ವೈದಿಕ ಸ್ಮೃತಿ ಅಂತ ಅರ್ಥ. ಯಾವ ಮನುಸ್ಮೃತಿಗಿಂತ ದೊಡ್ಡದಿದ್ದು ಮನುಸ್ಮೃತಿ ಸಾವಿರಾರು ಶ್ಲೋಕಗಳಿದೆ, ಬರೀ 41 ಶ್ಲೋಕ ಅಷ್ಟೇ ಇದೆ. ಮನುಗಳು ಹೇಳದೇ ಇದ್ದಂತ ಹೇಳ್ತಾ ಇದ್ದ. ಮತ್ತೆ ವಾಯುದೇವರು ಸ್ಮೃತಿ ಬರೀತಾರ ಅಂತ ಕೇಳಿದರೆ ವೇದಗಳಲ್ಲಿ ಹೇಳ್ತಾರೆ, ಯದ್ವೈ ಮನುರವದ ತದ್ಭೈಷಜಂ ಅಂತ ಹೇಳ್ತಾರೆ. ಮನು ಏನು ಹೇಳ್ತಾರಲ್ಲ ಅದನ್ನು ಕೇಳಲೇಬೇಕಲ್ರು ಅಂತ ಹೇಳ್ತಾರೆ. ಮನು ಯಾರು? ಇವರು ಮನುಗಳು. ಮನು ಅಂದ್ರೆ ಮನುಚೈತಿ ಮನು, ಆ ನಿಜವಾದ ಮನುಗಳು ಅಂದ್ರೆ ಇವರು ವಾಯುದೇವರ ಮನುಗಳು. ಇವರ ಸಹಿ ಆಚಾರ ಮುಮಾಚೇಷ ಪ್ರೇರೆಯನ್ ಮನುಮಾನಸಂ ಆಚಾರ ಭಾಷ್ಯದಲ್ಲಿ ಹೇಳ್ತಾರೆ. ಮನುಮಾನಸದಲ್ಲಿ ಪ್ರೇರೇಪಣೆ ಮಾಡಿದ್ರು ಕೂಡ ಪರಮಾರ್ಥ ವಾಯುದೇವರ ಮೂಲಕನೇ ಮಾಡಿರೋದ್ರಿಂದ ಸದಾಚಾರ ಸ್ಮೃತಿ ಇವತ್ತು ಮಧ್ವಾಚಾರ್ಯ ಸ್ಮೃತಿ ಎಂದು ವಾಯುದೇವರ ಸ್ಮೃತಿ ಮುಖ್ಯ ಪ್ರಾಣ ಸ್ಮೃತಿ ಅಂತ ತಿಳ್ಕೊಂಡ್ರೆ ಕರ್ತನ ಹೆಸರು ಬಂದಾಗಾಯ್ತು. ಮತ್ತೆ ಇದರ ವಿಷಯ ಏನು ಅಂತ ಕೇಳಿದರೆ ಸದ್ ವಿಷಯಕ ಆಚಾರ ಸ್ಮೃತಿ ಸದಿಕಿ ಬ್ರಹ್ಮ ಸತ್ ಅಂದ್ರೆ ಭಗವಂತ ಆತನ ಬಗ್ಗೆ ಹಾಗೆ ನಡ್ಕೊಳ್ಬೇಕು ಅಂತ ಹೇಳ್ತಕ್ಕಂಥ ಸ್ಮೃತಿ. ಸನ್ನಾಮಕ ಭಗವಂತನ ಬಗ್ಗೆ ಹಾಗೆ ನಡ್ಕೊಳ್ಬೇಕು ನಾವೆಲ್ಲ ಕೂಡ. ಏನ ತುಷ್ಯತಿ ಕೇಶವ ದೇವರು ಸಂತೋಷ ಪಡ ನಂಬಬೇಕಾದ್ರೆ ಈ ರೀತಿ ನಡ್ಕೋಬೇಕು. ಅದು ಬರೆದವರು ಯಾರು ಬಂತು ಯಾರಿಗೋಸ್ಕರ ಹೇಳ್ತಾರೆ ಅದು ಬಂದಾಗಾಯ್ತೀಗ. ಸದಾ ಪ್ರಯೋಜನ ಏನಕ್ಕೆ ಅಂತ ಕೇಳಿದರೆ ಸದಾಚಾರ ಸ್ಮೃತಿ. ಸದಾ ಹೇಳ್ತಾರೆ ಕಾಮಾಚಾರನಾಗಿ ಓಡಾಡ್ತಕ್ಕಂಥ ಜಾಗ ಅಂದ್ರೆ ಮುಕ್ತಿ, ಅದೇ ಇದರ ಫಲ. ಮುಕ್ತಿ ಕೊಡತಕ್ಕ ಬೇಸ್ತ ಫಲವನ್ನ ಸದಾಚಾರ ಸ್ಮೃತಿ ಆಚಾರ ಹೇಳ್ತಾರೆ. ಮುಂದೆ ಮುಕ್ತಿದಾಯಕವಾದಂತಹ ಜ್ಞಾನ ಪ್ರಯೋಗಕ್ಕೂ ಅಂತಿದ್ರೆ ಕರ್ಮಣ ದಾನ ಮಾತನು, ಕರ್ಮಾಚರಣೆ ಮಾಡಿ ಮಾಡಿ ದಾನ ಸಂಪಾದನೆ ಮಾಡಬೇಕು ಹೊರತು ಬೇರೆ ದಾರಿ ಇಲ್ಲ. ಮುಕ್ತಿ ಇದಕ್ಕೆ ಪ್ರಯೋಜನ. ಆ ದೃಷ್ಟಿಯಿಂದ ಸದಾಚಾರ ಸ್ಮೃತಿ ವಿಷಯ ಕರ್ತೃ ಹೆಸರಿನಲ್ಲೇ ಆಚಾರ ತಾವು ಯಾವ ಸ್ಮೃತಿ ಅಂತ ಹೇಳಿಬಿಟ್ಟಿದ್ದಾರೆ. ಉತ್ತಮ ಆಚಾರ ಅಂತ ಹೇಳಿದರೆ ಭಗವಂತನಿಗೆ ಪ್ರಿಯವಾಗಬೇಕು. ಅದನ್ನು ವಾಯುದೇವರು ಹೇಳಬೇಕು. ಮೋಕ್ಷ ಕೊಡೋರು ಭಗವಂತ, ಮೋಕ್ಷ ಕೊಡಿಸೋರು ವಾಯುದೇವರು. ಅವರು ಬರೆದಿದ್ದಾರೆ ಅಂದಮೇಲೆ ಪೇಪರ್ ಸೆಟ್ಟರ್ದೇ ನಮಗೆ ಪಾಠ ಮಾಡಿದ ಹಾಗಿರುತ್ತೆ. ಕಾಯ್ ಪೇಪರ್ ಸೆಟ್ಟರ್ ಇದ್ದರೆ ಅವ್ರು ಪಾಠ ಮಾಡಿಬಿಟ್ಟು ಅದೇ ಬೇರೆ ಅಷ್ಟೇ ಬೇರೆ ಬರಾಗಿದ್ರೆ ಇಲ್ಲ. ಇಂಪಾರ್ಟೆಂಟ್ ಅಂದರೆ ಮೋಕ್ಷ ಕೊಡಿಸೋರು ಏನಂ ಮೋಚಯ ಅಂತ ಪ್ರಾರ್ಥನೆ ಮಾಡೋರು ಅಷ್ಟೇ ಅಲ್ಲ. ವಿಷ್ಣುರ್ಹಿದಾತ ಮೋಕ್ಷಸ್ಯ ವಾಯುಶ್ಚ ತದನುಧ್ಯಯ. ಈ ಮಾತನ್ನು ಅರ್ಥ ಮಾಡಿಕೊಂಡು ಆಚಾರ್ಯರ ಹತ್ರ ಯಾವಾಗೋ ನೋಡ್ತಿದ್ದೇವೆ ತಪ್ಪು. ಮೋಕ್ಷ ಕೊಡಿಸ್ತಕ್ಕಂಥ ಗುರುಗಳು ಬರೆದ ಗ್ರಂಥಗಳು ಅಂದಮೇಲೆ ಅದು ಏನು ಹೇಳ್ತಾರೋ ಅದಿಷ್ಟು ಪರಿಚಯ ಬರೋದೇ ಹೊರತು ಬೇರೆ ಅಲ್ಲ ಅಂತ ಪೂರ್ವವಾದಂಥ ಸಿದ್ಧಾಂತವನ್ನು ಆಚಾರ್ಯರು ಕೊಡುತ್ತಿದ್ದಾರೆ. ಅಲ್ಲಿ ಹೇಳ್ತಾರೆ ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮಚೇತಸ ನಿರಾತಿ ನಿರ್ಮಮೋ ಯಾತಿ ಪರಂ ಜಯತಿ ಸೂಚ್ಯುತ. ಅಲ್ಲಿ ಗೀತಾ ಕೇಳ್ಕೊಂಡು ಸ್ವಲ್ಪ ಬರಲೇ ತಿಳಿತಾರಂತೆ. ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮಚೇತಸ ನಿರಾತಿ ನಿರ್ಮಮೋ ಭೂತ್ವ ಯುದ್ಧಸ್ವ ವಿಗತ ಜ್ವರ. ಆ ಶ್ಲೋಕವನ್ನು ಇದು ಬದಲಾಯಿಸಿದ್ದಾರೆ. ಆಚಾರ್ಯ ಸತ್ತ ಹೇಳ್ಕೊಳ್ಳೋದು ಇಷ್ಟ ಇಲ್ಲ ಅವರು. ನಾವು ಹೇಳ್ಕೊಳ್ತೀವಿ ಅಂದ್ರೆ ನಮಗೆ ಖುಷಿ ಆಗುತ್ತೆ, ಆಚಾರ್ಯ ಖುಷಿ ಆಗುತ್ತೆ, ದೇವರು ಹೇಳಿದ್ರೆ ಖುಷಿ ಆಗುತ್ತೆ. ಯಾಕೆ ಎಲ್ಲ ದೇವರು ಹೇಳೋದು ನಾವೇ ಹೇಳ್ತೇವೆ, ಅದನ್ನು ಬಾಯಲ್ಲ ಕೃತಿಯನ್ನು ತೋರಿಸ್ತಾರೆ ಆಚಾರ್ಯ. ಅವರು ಆಚಾರ್ಯ ಏನು ಹೇಳಿದ್ರು ಕೂಡ ಬರೀ ಕೊಟೇಷನ್ಸ್ ಕೊಟೇಷನ್ ಕೊಡ್ತಾ ಹೋಗ್ತಾರೆ. ಅವ್ರ ಉದ್ದೇಶ ಏನು ಅಂದ್ರೆ ಎಲ್ಲ ಮೂಲ ಗ್ರಂಥದಲ್ಲೇ ಇದೆ, ಸರ್ವವೂ ಮೂಲದಲ್ಲೇ ಇದೆ ಅಂತ ಹೇಳೋ ಗ್ರಂಥಗಳು ಸರ್ವ ಮೂಲ ಗ್ರಂಥಗಳು, ಸರ್ವ ಮೂಲ ಗ್ರಂಥಗಳಲ್ಲೇ ಇದೆ, ನಮ್ಮದಾಗಿ ನಾವೇನನ್ನು ಹೇಳ್ತಾ ಇಲ್ಲ. ಅರ್ಥೋಯಮೇವ ಅಖಿಲೈರಪಿ ವೇದ ವಾಕ್ಯೈ ರಾಮಾಯಣೈ ಸಹಿತ ಭಾರತ ಪಂಚರಾತ್ರೈ ಅನ್ಯೈಶ್ಚ ಶಾಸ್ತ್ರವಚನೈ ಸಹತತ್ವ ಸೂತ್ರೈ ನಿರ್ಣೀಯತೆ ಸಹೃದಯ ಹರಿಣಾ ತದೈವ. ಆಚಾರ್ಯ ಎಷ್ಟು ಒತ್ತಿಕೊಟ್ಟು ಹೇಳಿದ್ರು ಸಾಂಗದನ್ನ ತಿಳಿಸಿ ಹೇಳುತ್ತಾರೆ. ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಎಲ್ಲಾ ಕರ್ಮಗಳನ್ನು ದೇವರಿಗೆ ಒಪ್ಪಿಸ್ಬೇಕು. ದೇವರಿಗೆ ಒಪ್ಪಿಸೋ ಕರ್ಮ ಒಪ್ಪಿಸಿದ ಕರ್ಮ ಅಂತಿಲ್ಲ, ಎಲ್ಲರಿಗೆ ಒಪ್ಪಿಸೇ ಬಿಡಬೇಕು. ಅದ್ರ ಬಗ್ಗೆ ಇರುವಾಗ ಸರ್ವಕರ್ಮಗಳನ್ನು ಒಪ್ಕೊಂಡ್ಬಿಡ್ಬೇಕು. ನಾವು ವ್ಯತ್ಯಾಸ ಇರೋದು ಹೇಳಿ ಗೊತ್ತಾ, ವಿದ್ಯುಕ್ತ ಕರ್ಮನ ಹೇಗೆ ಸಮರ್ಪಣೆ ಮಾಡಬೇಕು, ವಿಶಿದ ಹೇಳ್ತಾ ಅಷ್ಟೇ ವ್ಯತ್ಯಾಸ ಬರುತ್ತೆ. ಎಲ್ಲ ಸಮರ್ಪಣೆ ವಿವಾದ ಇಲ್ಲ, ಸಮರ್ಪಣೆ ಮಾಡಲೇ ಸರ್ವಾಣಿ ಕರ್ಮಾಣಿ ಇದ್ದೇ ಇರೋ ಸಮರ್ಪಣೆ ಮಾಡಲೇಬೇಕು. ವ್ಯತ್ಯಾಸ ಅಂದ್ರೆ ಸತ್ಕರ್ಮವನ್ನು ಸಮರ್ಪಣೆ ಮಾಡೋ ರೀತಿನೇ ಬೇರೆ, ದುಷ್ಕರ್ಮ ಸಮರ್ಪಣೆ ಮಾಡೋ ರೀತಿನೇ ಬೇರೆ. ಸತ್ಕರ್ಮಗಳನ್ನ ನೇರವಾಗಿ ವಿಷ್ಣು ಪ್ರೇರಣೆ ವಿಷ್ಣು ಪ್ರೇತಂತವ್ರೆ ಬೋಧಿಸ್ತೀವಿ. ಆದರೆ ದುಷ್ಕರ್ಮಗಳನ್ನು ನಾವು ಮಾಡಬಾರ್ದು. ಅದೇನು ಮಾಡ್ಬೇಕು ಅದನ್ನ ಪಶ್ಚಾತ್ತಾಪ ಪಟ್ಟು ವಿಹಿತವಾದ ಪ್ರಾಯಶ್ಚಿತ್ತ ಮಾಡಿಕೊಂಡು ಅದನ್ನು ಸಮೇತವಾಗಿ ಅರ್ಪಿಸ್ಬೇಕು. ಲೇಟ್ ಅಪ್ಲಿಕೇಟ್ ಕೂಡ ವಿತ್ ಲೇಟ್ ಫ್ರೀ ಅಂತ ಹೇಳ್ತಾರೆ. ಲೇಟ್ ಫ್ರೀ ಒಂದು ಕೊಟ್ಟರೆ ತಗೊಳ್ಳೋದಿಲ್ಲ, ಮತ್ತೆ ಪೀಸ್ ಪ್ಲಸ್ ಲೇಟ್ ಫ್ರೀ ಎರಡು ಕೊಡಬೇಕಾಗಿಲ್ಲ. ಪ್ರಾಯಶ್ಚಿತ್ ಅದನ್ನು ಸೇರಿ ಕೊಟ್ಟುಬಿಟ್ಟಾಗ ಅದನ್ನು ಅಕ್ಸೆಪ್ಟ್ ಮಾಡ್ತಾ ಇಲ್ಲ, ಅಕ್ಸೆಪ್ಟ್ ಮಾಡೋದಿಲ್ಲ. ನಾವು ಮೊದಲೆಲ್ಲ ಹೇಳಿದೆ ಪರೀಕ್ಷೆಯಲ್ಲಿ 20 ಸೀಟ್ ಇರುತ್ತೆ ಅಂತ ತಿಳ್ಕೊಬೋಣ, ಆಸರ್ ಬರೀಬೇಕು. ಅದರಲ್ಲಿ ನಾವು ಒಂದು ಸೀಟ್ ಹೊರಕೊಳ್ಳಾಗಿಲ್ಲ, ಅಷ್ಟೊಂದು ಹಾಗೆ ಬಿಡಬೇಕು. ಒಂದು ಸೀಟ್ ಕಿತ್ಕೊಂಡ್ಬಿಟ್ಟರೆ ಕ್ಯಾಪರಿಗೆ ಆಸ್ಬಿಟ್ಬಿಟ್ಟು ಅಲ್ಲಿನೇ ಮಾಡೋಣ ಅಂತ ಹಾಕ್ಬಿಡ್ತಾರೆ, ಅಷ್ಟೊಂದು ಹಾಗೆ ಒಪ್ಪಿಸ್ಬೇಕು. ಎರಡನೇದಾಗಿ ಅದರಲ್ಲಿ ಸರಿಯಾಗಿ ಬರೆದು ಒಪ್ಪಿಸೋದ್ರಿಂದ ತಪ್ಪು ಅಕಸ್ಮಾತ್ ಏನಾದರೂ ಬರೆದ್ರೆ ಅದನ್ನು ಹಾಗೆ ಸೆಪ್ರೇಟ್ ಮಾರ್ಕ್ ಹಾಕ್ಬಿಡ್ತಾರೆ, ಅದನ್ನು ಸ್ಟ್ರೈಕ್ ಆಫ್ ಮಾಡಬೇಕಾಗ್ತದೆ. ಸ್ಟ್ರೈಕ್ ಆಫ್ ಮಾಡಿ ಒಪ್ಪಿಸ್ಬೇಕು ಹೊರತು ಅವಾಗ ಸರಿ, ಅದಕ್ಕೆ ಮಾಡಿದ ಪಾಪಗಳು ಕಳ್ಕೊಂಡು ಅರ್ಪಿಸ್ಬೇಕು. ಪ್ರಾಯಶ್ಚಿತ್ತ ಸಮೇತವಾಗಿ ಅರ್ಪಿಸಿಬಿಟ್ರೆ ಅದು ಪ್ರಾಬ್ಲಮ್ ಇದೆ. ಹಾಗೆ ಅರ್ಪಿಸ್ಬಿಟ್ರೆ ಮುಂದೆ ಸರಿ ಬರೆದು ಇದು ಮಾರ್ಕ್ ಕೊಟ್ಟು ಅದು ಹೊಡೆದಾಕಿರ್ತಾರೆ. ಅರ್ಥ ಮಾಡಿಕೊಂಡು ಅದನ್ನು ತೆಗೆದು ಹಾಕಬೇಕು. ಅದಕ್ಕೆ ಪಾಪಕರ್ಮಗಳಿಂದ ಬಿಡುಗಡೆ ಕಾಣಬೇಕು ನಾವು, ಪುಣ್ಯಕರ್ಮಗಳಿಂದ ಯಾವಾಗಲೂ ಹೊಂದಬೇಕು. ಇದು ಅರ್ಥ ಮಾಡಿಕೊಳ್ಳೋದಕ್ಕೆ ನಿತ್ಯ ಜೀವನದ್ದೇ ಕರ್ಮಾಚರಣೆ ಅಂದರೆ ಅಷ್ಟೇ. ಸದಾಚಾರ ಸ್ಮೃತಿಯ ಸಾರ ಒಂದೇ, ಭಗವದ್ಗೀತೆಯ ಸಾರ ಒಂದೇ, ಎಲ್ಲ ಒಂದೇ. ಕರ್ಮಣ್ಣೇ ವಾಚಿಕಾರಷ್ಟೇ ಮಾ ಫಲೇಶು ಕದಾಚನ, ಅದರ ಅರ್ಥ ಹೇಳಿದ್ದೆ ತುಂಬ ಚರ್ಚೆ. ಪರೀಕ್ಷೆಗಳು ಬಂದ, ಎಲ್ಲರೂ ಕೇಳಿದರು ಹೇಗೆ ಬರೆದಿದ್ದೆ ಅಂತ ಕೇಳಿದರು. ತಕ್ಷವನು ನೀವು ಕೇಳ್ತೇನೆ ಅಂತ ಗೊತ್ತಿತ್ತು ಅಂತೇಳಿ ಆಂಥರ ತೋರಿಸಿಬಿಟ್ಟಾರೆ, ಹುಡುಗಿ ಬರೆದಿದ್ದೇನೆ ಅಂತ ಹೇಳಿದ. ಯಾರು ನೋಡದೆ ಹೋಗಿ ಫೇಲ್ ಹೋಗೋದು ಕಳಿಸಿಬಿಟ್ಟಾರೆ. ಯಾಕೆ ಸಬ್ಮಿಟ್ಟೇ ಮಾಡಿದ, ನಿನಗೆ ಏನು ಉಪಯೋಗ ಇಲ್ಲ, ಫೇಲ್ ವಾಪಸ್ ಹೋಗಿ ಕಳಿಸಿಬಿಟ್ಟ. ಓ ಸಬ್ಮಿಟ್ ಮಾಡಬೇಕಾ, ನೆಕ್ಸ್ಟ್ ಟೈಮ್ ಹೋದ, ಸಬ್ಮಿಟ್ ಮಾಡಿ ಬಂದ್ಬಿಟ್ಟ. ಪರೀಕ್ಷೆ ನೋಡ್ತಿದ್ರು ಬರೀ ಪೇಪರ್ ಸಬ್ಮಿಟ್ ಮಾಡಿದ್ರೆ, ಪುಣ್ಯ ಸಬ್ಮಿಟ್ ಮಾಡಬೇಕು ಅಂತ ಹೇಳಿದ್ರಲ್ಲ, ಬರೀ ಪೇಪರ್ ಸಬ್ಮಿಟ್ ಮಾಡಿದ್ರೆ ಬಂದ್ಬಿಟ್ಟ. ಮತ್ತೆ ಫೇಲ್ ಆಗಲ್ಲಯ್ಯ, ಬರೆದು ಸಬ್ಮಿಟ್ ಮಾಡಬೇಕು ಅಂತ ಹೇಳಿದ್ರು. ಹೌದಾ, ಮತ್ತೆ ಫೇಲ್, ಬರೀ ತಪ್ಪರ ಸಬ್ಮಿಟ್ ಮಾಡಿಲ್ಲ, ಮತ್ತೆ ಫೇಲ್. ಆಮೇಲೆ ಹೇಳಿದ್ರು ಸರಿಯಾಗಿ ಬರೆದು ಸಬ್ಮಿಟ್ ಮಾಡು ಅಂತ ಹೇಳಿ. ವಿಹಿತ ಕರ್ಮವನ್ನು ಮಾಡಿ ಕೃಷ್ಣಾರ್ಪಣ ಆಗಬೇಕೆ ಹೊರತು ಸುಮ್ಮನೆ ಪರೀಕ್ಷೆ ನಡೀತಾರಲ್ಲ, ಸದಾಚಾರ ಸೃಷ್ಟಿನೇ. ನಿಜವಾಗ್ಲೂ ಏನು ಶಾಸ್ತ್ರ ನಡೀತೇ ಇಲ್ಲ, ನಮ್ಮ ನಿತ್ಯ ಫಾಲೋ ಮಾಡ್ತಿರೋದೆಲ್ಲ ಶಾಸ್ತ್ರೋಕ್ತವಾದ ವಿಚಾರಣೆ. ಅದು ಅರ್ಥ ಮಾಡಿಕೊಳ್ಳೋದಕ್ಕೆ ಯಾರಿಗೂ ಅರ್ಥ ಆಗಲಿಲ್ಲ. ಆಚಾರ ಒಬ್ಬರೇ ಬಂದು ಹೇಳಬೇಕಾಯ್ತು ಹೊರತು ನಿತ್ಯ ಜೀವನ ಅಂದ್ರೆ ಹಾಗೇನೆ ಸಬ್ಮಿಟ್ ಮಾಡಬೇಕು. ಅದನ್ನು ಕೊಡಬೇಕು. ಎಷ್ಟರ ಮಟ್ಟಿಗೆ ಗೊತ್ತಾ, ನಿಮ್ಮ ಹೆಸರು ಕೂಡ ಬರೀಬಾರದು ಅದ್ರ ಮೇಲೆ. ನಾಂಕರ್ತ ಹರಿಕರ್ತ ಮಾಡಿ ಹೇಳ್ಕೋಬಾರದು, ಹೆಸರು ಬರೆದ್ಬಿಟ್ರೆ ಹೋಗಿದ್ದಾರೆ. ಹೆಸರು ಬರೆದ ಇನ್ವ್ಯಾಲಿಡ್ ಆನ್ಸರ್ ಪೇಪರ್ ಅವರು. ಇದು ಕೋಡ್ ನಂಬರ್ ಅವ್ರು ಕೊಟ್ಟಿದ್ರು, ನಾವು ಕೊಟ್ಟಿದ್ದಾರೆ ಅವ್ರ ನಂಬರ್ಗಳು. ತಂದೆ ತಾಯಿ ಇಟ್ಟಿದ್ರು ಅವ್ರು ಕೊಟ್ಟ ನಂಬರ್ ಬರಿಬೇಕು ನಾವು. ಅದಕ್ಕೆ ಅವ್ರು ಏನು ಬಿದ್ದಿರ್ತಾರಲ್ಲ, ಏನು ಹೇಳಿರ್ತಾರಲ್ಲ, ಅಷ್ಟೇ ನಮ್ಮ ಕೆಲಸ. ಅಷ್ಟು ಮಾಡಿದರೆ ಆಗ ಅದಕ್ಕೆ ಮಹತ್ವ ಬರುತ್ತೆ. ಅದು ವ್ಯಾಲ್ಯೂಯೇಷನ್ ನಮ್ಗೆ ಗೊತ್ತಾಗಲಿ, ಯಾವ ಹೇಳ್ಬಿಟ್ಟು ಗೊತ್ತಾಗಲಿ, ನಮ್ಗೆ ವ್ಯಾಲ್ಯೂಯೇಷನ್ ಫಲ ಕೊಟ್ಟಾಗಲೇ ಗೊತ್ತಾಗೋದು. ಅದು ಅಷ್ಟು ರಿಸಲ್ಟ್ ಬಂದಾಗಲೇ ಗೊತ್ತಾಗೋದು. ಗೊತ್ತಾಗೋದು ಪ್ರತಿ ವರ್ಷ ಪ್ರಮೋಟ್ ಮಾಡ್ತಿದ್ದಾರೆ, ಪಾಸ್ ಆಗ್ತಿದ್ದಾರೆ ಅಂತ. ತುಂಬ ಜನಕ್ಕೆ ಒಂದು ಯೋಚನೆ, ನಾವು ಮಾಡೋ ಕರ್ಮ ದೇವರಿಗೆ ಸ್ವಲ್ಪ ಗೊತ್ತಾಗಲ್ಲ, ಹೇಗೆ ಗೊತ್ತಾಗುತ್ತೆ ಅಂತ ಕೇಳಿದ್ರೆ, ಲೈಟ್ ಬಿಲ್ ಕೊಟ್ಟಿರ್ತೀರಿ, ಮುಟ್ಟಿದ್ರೆ ಹೇಗೆ ಗೊತ್ತಾಗುತ್ತೆ ನಿಮಗೆ? ಡಿಸ್ಕನೆಕ್ಟ್ ಮಾಡೋಕ್ಕೆ ಬರಲಿಲ್ಲ ಅಂದ್ರೆ ಕಟ್ಟಿದೆ ಅಂತ, ಡಿಸ್ಕನೆಕ್ಟ್ ಮಾಡೋಕ್ಕೆ ಬರಲಿಲ್ಲ ಅಂತ. ಗೊತ್ತು, ನಮ್ಮ ಆಂಧಿಕ ಸರಿಯಾಗಿ ನಡೀತಿದೆ ಅಂದ್ರೆ ದೇವರು ಸ್ವೀಕಾರ ಮಾಡ್ತಿದ್ದಾರೆ ಅಂತ. ನಿತ್ಯ ಸ್ನಾನ ಸಂಧ್ಯಾ ಸಕಾಲಕ್ಕೆ ನಡೀತಾ ಇದೆ ಅಂದ್ರೆ ದೇವರು ಬಚ್ಚಿ ಮೆಚ್ಚಿದ್ದಾರೆ ಅಂತ, ಇಲ್ಲ ಹೋದ್ರೆ ಕಟ್ ಆಫ್ ಪಡೆದಿದ್ದಾರೆ ಅಂತ. ಅದಕ್ಕೆ ಮಧ್ವರಿದಲ್ಲಿ ಹೇಳ್ತಾರೆ, 12 ವರ್ಷ ಸೇವೆ ಮಾಡಿದ್ರು, ಮಧ್ವರಿ ಸರಿಯಾಗಿ ಓದಿರ್ಬೇಕು. ಒಂದು ಕನಸಾಯ್ತು ಅಂತ ಹೇಳೋದಿಲ್ಲ, ಏನು ಸೂಚನೆ ಆಯ್ತು ಅಂತ ಹೇಳೋದಿಲ್ಲ, ವಾಪಸ್ ಹೋಗ್ಬೇಕಾಗತ್ತೇನೆ. ಮಗು ಹುಟ್ಟಿದ್ದ ಸಾಕ್ಷಿ ಆಯ್ತು. ನಾವೇನ್ ಮಾಡ್ತೇವೆ, ಬಣ್ಣ ಬಂತಾಡ್ತಿ ಕೊಡಬೇಕು, ಕೈ ತುಂಬ ಕೊಡಬೇಕು, ರಾಯರು ಮಾತಾಡಬೇಕು ಹೇಳ್ಕೊಂಡಿರ್ತೇವೆ, ಏನೂ ಇಲ್ಲ. ನಿರ್ವಿಘ್ನ ಸೇವೆ ಸ್ವೀಕಾರ ಮಾಡಿದ್ರು ಅಂದ್ರೆ ಫಲ ಕೊಟ್ಟರು ಅಂತಾರೆ. ಹೇಳೋದಕ್ಕೆ ಹೋಗ್ಲೇಬಾರ್ದು, ಹೇಳಿದ್ರೆ ಮಾ ಫಲೇಶು ಕದಾಚಾರ, ನಿರೀಕ್ಷೆನೆ ಮಾಡಬಾರ್ದು. ಅವರಿಷ್ಟ ಅದು, ತಗೊಳ್ಳಿ ಯಾರು ಕೊಡ್ತಾರೋ ಅವ್ರಿಗೆ ಗೊತ್ತು. ದೇವೇ ಸ್ವೀಕಾರ ಮಾಡಿದ್ದೀರಲ್ಲ ನಮ್ಮ ಪರವನ್ನ, ಅದಕ್ಕಿಂತ ದೊಡ್ಡ ಪುಣ್ಯನೇ ಇಲ್ಲ ಅಂತ ಭಾವಿಸಿಬಿಟ್ರೆ ಮಾ ಫಲೇಶು ಕದಾಚಾರ. ಮಧ್ವವಿಜಯ ಹೇಗಿದೆ ಅಂದ್ರೆ ಆಚಾರ ಕಥೆಯನ್ನು ಯಾರು ಬರಬೇಕು ಹಾಗೆ ಬರೆದಿದ್ದ, ಹೊರಗಿರೆ ಏನು ಪ್ರಶ್ನೆ ಬರೋದಿಲ್ಲ. ನೋಡಿದ್ರು ಸಾಹೂದರೆ ಅಂತ ಗೀತ ಜಗತಾಂ ಸುಖಾಯ, ಗರ್ಭಿಣಿಯಾದ್ರೂ ಲೋಕೋತ್ತರವಾದ ಲೋಕ ಜನೀನ ವೃತ್ತಿ ಅಂತ ಆಚಾರ ಹುಟ್ಟಿದ್ದಾರೆ. ಇದು ಅರ್ಥ ಮಾಡಲು ಸದಾಚಾರದ ಮುಖ್ಯ ಅರ್ಥನೇ ಒತ್ತೆಳದಾದರೆ ಸದ್ ಆಚಾರ ಸ್ತುತಿ. ಮಧ್ವಾಚಾರ್ಯ ನಡ್ಕೊಂಡಿದ್ದಾರಲ್ಲ, ಹಾಗೆ ನಡ್ಕೊಳ್ಳೋದೇ ಸದಾಚಾರ. ಇನ್ನೊಂದು ಯಾವುದು ಬಂಧ, ದೊಡ್ಡವರ ಹಾದಿಯನ್ನು ನೋಡಿ ಅನುಸರಿಸಿ ನಡೆಯೋದೇ ನಮ್ಮ ಮುಖ್ಯವಾಗಿರ್ತಕ್ಕಂಥ ಗುರಿ. ಆದ್ದರಿಂದ ಎಷ್ಟು ನಾವು ಓದಿದ್ರು ಕೂಡ ತಿಳಿಯೋದಿಲ್ಲ, ಓದಿದಾಗ ತಿಳಿಯೋದಿಲ್ಲ, ನೋಡಿದಾಗ ತಿಳಿಯುತ್ತ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಮಧ್ವವಿಜಯಾದಿ ಗ್ರಂಥ ಓದಬೇಕಲ್ಲ, ಅದು ನಿಜವಾದ ಸದಾಚಾರ. ವೇದ ಸದಾಚಾರ ಕೃತಿನೆ, ವೇದೋಖಿಲೋ ಧರ್ಮ ಮೂಲಂ ಹೇಳ್ತಾರೆ ಪುರಾಣ ಹೇಳ್ತಾರೆ. ಕೃತಿ ಶೀಲೇಶ ತದ್ವಿಧ, ವೇದ ತಿಳಿದವರ ಮಾತು, ವೇದ ತಿಳಿದವರ ನಡವಳಿಕೆ ನಮಗೆ ಧರ್ಮ ನಿರ್ಣಾಯಕ ಪ್ರಮಾಣ ಅಂತ ಹೇಳ್ತಾರೆ. ಅದೆಲ್ಲ ಅರ್ಥ ಮಾಡಿ ಸದಾಚಾರ ಕೃತಿ ಏನು ಬರೆದಿದ್ದಾರೆ ಇಲ್ಲಿ, ಪ್ರಚುರಿದವರು ಎಲ್ಲ ಆಚಾರ ಹೇಗಿತ್ತು ತೊಂದರೆ ಮಾಡ್ತಾ ಹೋಗ್ತಾರೆ. ಬರೀ ಸಕಾಲ ಕೇಳೋದ್ರಿಂದ ಪ್ರಾರಂಭ, ಕೃತ್ವ ವಿಷ್ಣು ಸಮುತ್ಥಾಯ ಕೃತ ಶೌಚೋ ಯಥಾವಿಧಿ ಧೌತದಂತ ಸಮಾಜಮ್ಯ ಸ್ನಾನ ಕುರಿಯಾ ವಿಧಾನತಃ. ಬೆಳಿಗ್ಗೆ ಹೇಳೋದೇ ನಮ್ಮ ಭಗವಂತನ ಮೊದಲ ಕರ್ಮ ಅಂತ ಸರಿಯಾಗಿ ಹೇಳಬೇಕು. ಸೂರ್ಯೋದಯ ಅದಕ್ಕೆ ಸುತ್ತಾ ಬಿಟ್ಟು ಸಮುತ್ಥಾಯ ಸಮ್ಯಕ್ ಉತ್ಥಾಯ ಸಕಾಲದಲ್ಲಿ ಹೇಳೋದು ಒಂದು ಧರ್ಮ. ಮೊದಲು ಸಕಾಲಕ್ಕೆ ಹೇಳಬೇಕು. ಕೃತ್ವಾ ವಿಷ್ಣು, ವಿಷ್ಣು ಸ್ಮರಣೆ ಮಾಡಿಯೇ ಹೇಳಬೇಕು. ಸರ್ವತ್ರ ವ್ಯಾಪ್ತನಾದ ಭಗವಂತನ ಧ್ಯಾನ ಮಾಡ್ತಾ ನಾವು ಹೇಳಬೇಕು. ಅನಂತರ ಅದೇ ರೀತಿ ತಾರತಮ್ಯ ಕ್ರಮದಲ್ಲಿ ವಿಷ್ಣು ಸರ್ವೋತ್ತಮತ್ತ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಅದೇ ಕ್ರಮೇಣ ತಾರತಮ್ಯಗಳ ಸೃಷ್ಟಿ ಮಾಡಿಬಿಟ್ಟು ದೇವರನ್ನ ಪ್ರತಿ ಹಂತದಲ್ಲೂ ಸ್ಮರಣೆ ಮಾಡ್ತಿರ್ಬೇಕು. ಆಫೀಸಲ್ಲಿ ಏನು ಕೆಲಸ ಮಾಡ್ತಾನೋ ಎಲ್ಲ ಆಫೀಸಿನ ಕೆಲಸ ಅನ್ನೋ ಹಾಗೆ, ಪ್ರತಿನಿತ್ಯದ ಎಲ್ಲ ಕಾರ್ಯಗಳು ಕೂಡ ಮೊದಲು ವಿಹಿತವಾದ ಏನು ಮಾಡಬೇಕು, ಡ್ಯೂಟಿಗೆ ಇವತ್ತು ಏನು ನನ್ನ ಕೆಲಸ ಬೆಳಿಗ್ಗೆ ಅಂತ ಅದು ಸದಾಚಾರ ಬಗ್ಗೆ ಡೈಲಿ ಟೈಮ್ ಟೇಬಲ್ ಪ್ರತಿನಿತ್ಯ ಹೀಗೆ ಮಾಡಬೇಕು. ಕೃತ ಶೌಚ, ಆಮೇಲೆ ಸಂತದಂತಹ ಸಮಾಜಮ್ಯ ಸ್ನಾನಂ ಕುರಿಯ ವಿಧಾನತಃ. ನಾವೆಲ್ಲ ಮಾಡ್ತೇವೆ, ವಿಧಾನತಃ ಬಿಟ್ಟು ಹೋಗಿದೆ ಅಂತೆ. ಸ್ನಾನ ಮಾಡ್ತಾರೆ, ವಿಧಾನ ಎಲ್ಲ ಮಣ್ಣಿಲ್ಲ, ಯಾವಾಗಲೋ ಮಾಡ್ತಾರೆ, ಎಲ್ಲೋ ಮಾಡ್ತಾರೆ, ಯಾವುದೋ ನೀರು ಅಸಹ್ಯವರ ವಿಧಾನತಃ ಮಾಡಬೇಕು. ಶಾಸ್ತ್ರೋಕ್ತ ವಿಧಿವಿಧಾನಕ್ಕಂತೆ ಮಾಡಿದರೆ ಆಗ ಅದು ಕೌಂಟ್ ಆಗ್ತದೆ. ಇವತ್ತು ಪೋಸ್ಟ್ ಹಾಕ್ಬೇಕಾದ್ರೆ ಕ್ರಮದಲ್ಲಿ ಹಾಕಿದ್ರೆ ಹೋಗುತ್ತಿಲ್ಲ, ಹೋದರೆ ಪ್ರಯೋಜನ ಇದೆ. ಎಂಒ ಮಾಡಿದ್ರೆ ಡಬಲ್ ಹಾಕೊಳ್ಬೇಡಿ, ಎಂಒ ಪೋಸ್ಟ್ ಮ್ಯಾನ್ ತಗೊಂಡೋಗ್ತಾನೆ, ಕೊಟ್ಟು ವ್ಯವಸ್ಥೆ ಇದೆ. ಲೆಟ್ರ್ ಇದು ಎಷ್ಟು ಕೊಡ್ಬೇಕು, ಇಲ್ಲೇ ಹಾಕಿದ್ರು ಸಾಕಲ್ಲ. ಕೆಲವೊಂದೊಂದು ಕರ್ಮಕ್ಕೆ ಅಷ್ಟ ಇದೆ. ಮತ್ತೆ ಆಚಾರ್ಯ ಮಾತಿಗೆ ಎಷ್ಟು ಮಹತ್ವ ಇದೆ, ಕರ್ಮಾಚರಣೆ ಮಾಡಿ ಅಂತ ಆಚಾರ್ಯ ಹೇಳ್ತಾರಲ್ಲ, ಅವ್ರು ಹೇಳೋ ರೈತ ಯಾವುದಕ್ಕಿದೆ ಗೊತ್ತಾ? ಎಲ್ಲರೂ ಕೈ ಮಾಡಿಸೋದು ಅವರು, ಅವರು ಎಲ್ಲರ ಕೈ ಮಾಡಿಸೋದು ಅವರು, ಅದಕ್ಕೆ ಹೇಳೋ ರೈಟ್ ಇದೆ. ಅವರು ಉಚ್ಚಾವಚಾಯಿನ ಸಮಸ್ತ ಚೇಷ್ಟಾಹ ಇಂ ತತ್ರ ಚಿತ್ರಂ ಚರಿತಂ ನಿವೇದ್ಯಂ ಒಂದು. ಎರಡನೇದು ಎಲ್ಲದನ್ನು ಅರ್ಪಣೆ ಮಾಡೋದವರೇ, ತಸ್ಮಿನ್ ನಪೋ ಮಾತಾರಿಶ್ವಾದ ಒಪ್ಸರವರು ಮಾಡಿಸೋದವರು, ಅವ್ರು ಹೇಳೋ ರೈಟ್ ಇದೆ. ಅಂದರೆ ನಾವು ಕೇಳಿದ್ದೆ ಅವ್ರ ಮಾತು ಕೇಳಿದ್ರೆ ಮುಗಿದಂತೆ. ಮತ್ತೆ ಯಾರೋ ಬರೆಯೋದು ಗುರುಗಳು ಬರ್ತಾರೆ, ಎಷ್ಟೇ ಬರೆದ್ರು ಕೂಡ ಅವ್ರು ಮನಸ್ಸು ಪ್ರೇರಕರಲ್ಲ, ಅವ್ರು ಬುದ್ಧಿ ಪ್ರೇರಕರಲ್ಲ. ಅಷ್ಟು ಆದ್ದರಿಂದಾಗೇನೆ ಅವ್ರ ಮಾತಿಗಿರೋ ಬೆಲೆ ಇವ್ರ ಮಾತಿನ ನೋಡಿ ಅನಂತರ ಬರಬೇಕು. ಅವ್ರದ್ದು ಯಚ್ಚಾನುಕೂಲಮೇ ಸತ್ಯ ಸತ್ಯಶಾಸ್ತ್ರ ತಗ್ಗಿರ್ತಿಲ್ಲ. ಇಲ್ಲ ಅರ್ಥ ಇಟ್ಟುಕೊಂಡು ಎಷ್ಟು ಕರುಣಾಳುಗಳು ಆಚಾರ್ಯರು, ಮನುಸ್ಮೃತಿಯವರು ಓದಕ್ಕಲ್ಲಿ ಬರೋದಿಲ್ಲ. ಎಷ್ಟು ಅದು 41 ಶ್ಲೋಕ, ಅದರಲ್ಲಿ ಇಡೀ ನಮ್ಮ ಜೀವನವನ್ನ ಹೇಗೆ ರೂಪಿಸ್ತಾರೆ ಆಚಾರ್ಯ. ನಾವು ಹೇಳ್ತೇವೆ ಸುತ್ತಾ ವಿಷ್ಣು ಸಮುತ್ಥಾಯ, ಸಂತದಾನ ಮಾಡಿದ ಸುತ್ತಾ ವಿಷ್ಣು, ಸ್ನಾನ ಮಾಡಿದ ಸುತ್ತಾ ವಿಷ್ಣು, ಪ್ರತಿಯೊಂದು ಸುತ್ತಾ ವಿಷ್ಣು. ಅದೇ ಸದಾ ಹಿಮ್ಮರಿಯಕ್ಕೆ ಹರಿಸಿದ್ದೆ ಆಗಿಬಿಡ ವಿಷ್ಣು ವಿಸ್ಮರಣೆ ಬಂದು ಅಶ್ವಮೇಧ ಯಾಗ ಮಾಡಿದ ಎಲ್ಲ ವೇಷ್ಣು ವಿಸ್ಮರ್ತವ್ಯೋ ನಜಾತಿತ್ತ ಸ್ಮರಣೆ ಮಾಡಿಬಿಟ್ಟ. ಸಣ್ಣ ಒಂದು ನೀರು ಕುಡಿದಿದ್ದು ದೊಡ್ಡ ಅಶ್ವಮೇಧ ಯಾಗಕ್ಕಿಂತ ದೊಡ್ಡದು. ಬರೀ ನಮಸ್ಕಾರ ಮಾಡಿದ ಅಶ್ವಮೇಧ ಯಾಕೆ ದೊಡ್ಡದು ಅಂತ ಹೇಳ್ತಾರೆ. ಏಕೋಪಿ ಕೃಷ್ಣಶ್ಚ ಸಕೃತ್ ಪ್ರಣಾಮ ದಶಾಶ್ವಮೇಧಾವ ಹೃದಯರ ತುಲ್ಯ ದಶಾಶ್ವಮೇಧಿ ಪುನರೇತಿ ಜನ್ಮ ಕೃಷ್ಣ ಪ್ರಣಾಮೀನ ಪುನರ್ಭವಾಯ. ಒಂದು ನಮಸ್ಕಾರಕ್ಕೆ ಅಷ್ಟು ಮಹತ್ವ ಬಂತು ಅಂದರೆ ಕರ್ಮಕ್ಕೆ ಎಷ್ಟು ಮಹತ್ವ ಇರುತ್ತೆ. ನಮ್ಮ ಜೀವನದ ಮೇಲೆ ನಮಗೇ ಗೊತ್ತಿಲ್ಲ, ನಮ್ಮ ಜೀವನದ ಮೇಲೆ ನಮಗೆ ಗೊತ್ತು. ನಮ್ಮ ಕೈಕಾಲು ಬೆಲೆ ಗೊತ್ತಾಗುತ್ತೆ, ಆ ಡಾಕ್ಟರ್ ಹೋದಾಗ ಬಂದು ಗೊತ್ತಾಗೋದಿಲ್ಲ. ಕಣ್ಣಿನ ಬೆಲೆ ಗೊತ್ತಾಗುತ್ತೆ, ಮೂಗಿನ ಬೆಲೆ ಗೊತ್ತಾಗುತ್ತೆ, ಸಣ್ಣ ಸಣ್ಣ ಅಂದರ ಬೆಲೆ ಗೊತ್ತಾಗುತ್ತೆ ಡಾಕ್ಟರ್ ಹೋದಾಗ. ಡಾಕ್ಟರು ಅದ್ರ ಬೆಲೆ ಹೇಳ್ತಾರೆ, ಭವರೋಗ ವೈದ್ಯ ಭಗವಂತ ನಮ್ಮ ಒಳಗಿನ ಮಹತ್ವವನ್ನು ಹೇಳ್ತಾರೆ. ಎಷ್ಟು ಸಾಧನ ಶರೀರ ಇದು, ದೇವರು ಕೊಟ್ಟಂಥ ಶರೀರ, ಹರಿವಾಯುಗಳು ಅನುಗ್ರಹ ಮಾಡಿರ್ತಕ್ಕಂಥ ದೇಹ, ಕಲಿಕಾಲದಂಥ ಕಾಲ, ಬ್ರಾಹ್ಮಣ ಶರೀರ ಅಂತ ಶರೀರ, ವೈಷ್ಣವ ಶರೀರ, ಜೊತೆಗೆ ಬಹಳ ಮುಖ್ಯವಾಗಿ ಸಾಧನ ಭೂಮಿ ನಮ್ಮ ಭರತ ಖಂಡ, ಅದು ಇಂಥ ಪರ್ವಕಾಲಗಳಂತೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಪುಣ್ಯ ದೇಶಗಳು, ಆರಾಧನೆ ಅಂತ ಪವಿತ್ರವಾದ ದಿವಸ, ಇಂಥ ಕಾಲವನ್ನು ಸಾರ್ಥಕ ಮಾಡಿಕೊಂಡು ಅಕೌಂಟನ್ನು ಸ್ವಲ್ಪ ಯೋಚನೆ ಮಾಡಬೇಕು. ಅನಂತ ಕಾಲದಿಂದ ಅನಾದಿ ಕಾಲ ಅನಂತ ಕಾಲ ಮಧ್ಯೆ ನಮ್ಮ 100 ವರ್ಷ ಯಾವ ಲೆಕ್ಕಕ್ಕೆ ಬರುತ್ತೆ? ಇಷ್ಟರಲ್ಲಿ ಸಾಧನೆ ಮಾಡ್ತೇವಲ್ಲ, ಅದರಿಂದ ಮುಂದೆ ನಾವು ಸದ್ಗತಿ ಕಾಣಬೇಕಾಗಿದೆ, ಅತ್ಯುತ್ತಮವಾದ ಸಾಧನೆ ಮಾಡಬೇಕಾಗಿದೆ. ಅದಕ್ಕೆ ಆಚಾರ ಕೊಟ್ಟ ಹಿಂಸೆ ಸದಾಚಾರ. ಮುಂದೆ ಅರ್ಘ್ಯ ಕೊಡಿ ಸೂರ್ಯನಿಗೆ, ಸರಿ ಸೂರ್ಯ ಅರ್ಘ್ಯ ಅಂತ ಎಲ್ಲರಿಗೂ ಗೊತ್ತು. ಆದರೆ ಗಾಯತ್ರಿ ಆಚಾರ್ಯರಿಂ ತತ್ವ ಧ್ಯಾತ್ವ ಸೂರ್ಯಗತಂ ಹರಿಂ, ಎಷ್ಟು ಚೇಂಜ್ ಆಗಿಬಿಡುತ್ತೆ ಇಮಿಡಿಯೇಟ್ ಆಗಿ. ಸೂರ್ಯಗತಂ ಹರಿಂ ಧ್ಯಾತ್ವ ಎಷ್ಟು ಜನ ಗೊತ್ತದು? ಸೂರ್ಯಾರ್ಘ್ಯ ಅಂತ ತಿಳ್ಕೊಂಡವರೇ ಜಾಸ್ತಿ. ಸೂರ್ಯಾಂತರ ಪರಮಾತ್ಮನ ಧ್ಯಾನ ಮಾಡಿ ಕೊಡಿ ಅದಾಗಿ. ಗಾಯತ್ರಿ ಆಚಾರ್ಯರಿಂ ತತ್ವ ಮುಂದೆ ಹೇಳ್ತಾನೆ, ಎಷ್ಟು ಗಾಯತ್ರಿ ಜಪ ಮಾಡ್ತಿರಲ್ಲ, ಅದು 3ರಷ್ಟು ನಾರಾಯಣ ಮಂದಿರ ಜಪ ಮಾಡಿ. ಅದು ಹೇಳಿದ್ರೆ ಗಾಯತ್ರಿ ಮಂತ್ರಕ್ಕೆ ಅರ್ಥನೇ ಇಲ್ಲದಾಗ ಅರ್ಥ ಇಲ್ಲ. ಇವತ್ತು ಅರ್ಥ ಇಲ್ಲದೆ ಮಾಡೋದೇ ಇದ್ದಾರೆ. 194 ಜನಕ್ಕೆ ನಾರಾಯಣ ಮಂತ್ರಕ್ಕೂ ಗಾಯತ್ರಿ ಮಂತ್ರಕ್ಕೂ ಸಂಬಂಧ ಇದೆ ತಿಳ್ಕೊಂಡೇ ಇಲ್ಲ ಭಕ್ತರು. ಗಾಯತ್ರಿ ಹೇಳಬೇಕು, ಆಮೇಲೆ ನಾರಾಯಣ ಮಂತ್ರ 3ರಷ್ಟು ಹೇಳಬೇಕು. ಅದೇ ಒಂದು ದೊಡ್ಡ ಘಟ್ಟ. ಅನಂತರ ಬ್ರಹ್ಮಯಜ್ಞ ಅತಿ ಮುಖ್ಯವಾದ ಕೆಲಸ. ಬ್ರಹ್ಮಯಜ್ಞ ಅತಿ ಮುಖ್ಯವಾದದ್ದು. ಅದನ್ನು ಬಿಟ್ಟುಬಿಟ್ರೆ ದೇವತೆಗಳಿಂದ ವೃತ್ತಿಗಳವರು ಎಲ್ಲರೂ ಶಾಪ ಆಗುತ್ತಾರೆ. ನಾವು ಯಾವಾಗ ಸ್ಥಾನವನ್ನು ನಿರ್ಮಾಣ ಸೇರ್ತಾ ತಯಾರಾಯ್ತು ಅಲ್ಲಿ ಬಂದು ನಿಂತ್ಕೊಂಡ್ಬಿಟ್ಟಿರ್ತಾರಂತಾಗಲೇ ಎಲ್ಲರೂ ಕೂಡ ನಮ್ಗೆ ಕೊಡ್ತಾರೆ ಇವತ್ತು ಅಂತ ಹೇಳಿ. ಆಗ ಕೊಟ್ಟರೆ ಹರಸಿ ಹೋಗ್ತಾರೆ, ಅದು ಉದ್ಧಾರ ಮಾಡಿಬಿಡ್ತಾರೆ. ಪಂಚಮಹಾಯಜ್ಞದ ಒಂದು ಸಣ್ಣ ಬ್ರಹ್ಮಯಜ್ಞ ಅನ್ನೋ ಭಾಗ ಒಂದು ಯಜ್ಞ ಅದು. ಅಷ್ಟು ಅನುಗ್ರಹ ಬರುತ್ತೆ ನಮಗೆ, ದೇವತೆಗಳ ಅನುಗ್ರಹ, ಋಷಿಗಳ ಅನುಗ್ರಹ, ಆಚಾರ್ಯರ ಅನುಗ್ರಹ, ಪಿತೃಗಳ ಅನುಗ್ರಹ. ಇನ್ನೇನು ಬೇಕು ನಮಗೆ? ಮೃತ ಪಿತೃಗಳ ಪಿತೃಗಳಿಗೆ ಇಲ್ಲವಾದ್ರೆ 3 ಜನಕ್ಕಂತ ಎರಡು ಕೊಡಲೇಬೇಕು. ಎಷ್ಟು ಬರೀ ನೀರಷ್ಟೇ, ಏನಿಲ್ಲ ನಿಮ್ಮಾರ್ಥ ತುಳಿದಿಲ್ಲ, ಅಷ್ಟೇ, ಏನು ಕೊಡ್ತಿಲ್ಲ, ಒಂದು ಪೈಸೆ ಕೂಡ ಹಾಕಿ ಅಂತ ಹೇಳಿಲ್ಲ. ಏನೇನೂ ಇಲ್ಲ ಅದರೊಳಗೆ, ಪುರೋ ಪುಣ್ಯ ಮಾತ್ರ. ಊಹೆ ಮಾಡಿಸ್ತಾರೋದಿಲ್ಲ. ದೇವತೆಗಳು ಮೆಚ್ಚಿದ್ರೋ ಅನ್ನ ಸಿಕ್ತು, ಋಷಿಗಳು ಮೆಚ್ಚಿದ್ರೋ ಜ್ಞಾನ ಸಿಕ್ತು, ಆಚಾರ ಸಿಕ್ತು, ಪರಂಪರೆ ಬೆಳೀತು. ಎಷ್ಟು ಬೇಕು ಕೂತಲ್ಲೇ ಅತಿ ಸುಲಭವಾಗಿ ಸಾಲ ಮಾಡಿ ದೇಹ ಸಾಲ ಮಾಡಿ ಬಂದಿರೋದು. ಎಷ್ಟೋ ಲೋನ್ ಮಾಡಿ ಮನೆ ಕಟ್ಟಿಸ್ತೇವಲ್ಲ, ಎಷ್ಟೋ ಲೋನ್ ಮಾಡಿ ದೇಹ ಬಂದಿರೋದು. ನಮ್ಮ ದೇಹಕ್ಕೆ ಲೋನು, ದೇಹಕ್ಕೆ ಲೋನ್ ಅಷ್ಟೇ. ದೇಹ ಮನೆ ದೇಹ ಇದು 5 ಲೋನ್ ಭಾರಿ ಪ್ರಮುಖವಾದದ್ದು. ಇವತ್ತು ಲೋನ್ ತಗೊಂಡಿರ್ತಾರೆ ಬ್ಯಾಂಕ್ನೊಳಗೆ, ಹೋಗಿ ನೀರು ಕೊಟ್ಬಿಟ್ರೆ ಪ್ರತಿ ತಿಂಗಳು ಒಂದಿಷ್ಟು ಹೋಗ್ತಾರೆ ಅವರು, ದಿವಸ ನೀರು ಕೊಡ್ತೀವಿ ಅಂತ ಹೇಳಿದ್ರೆ ದೇವರು ನೀರು ಕೇಳ್ತಾರೆ. ಎಷ್ಟು ಆಶ್ಚರ್ಯ, ನಿರ್ಮಾಲ್ಯ ತೀರ್ಥ ಅಷ್ಟೇ. ಅದನ್ನು ಕೊಡಬೇಕಾದ್ರೆ ಮಣ್ತೀನಿ, ಇನ್ನೇನು ಮಾಡೋಕ್ಕಾಗುತ್ತೆ ನಿಮಗೆ? ಅದನ್ನು ಅತಿ ಸುಲಭ ಅಂದುಕೊಳ್ಳಕ್ಕೆ ಹೋದ್ರೆ ಏನಿಲ್ಲ, ಚೆನ್ನಾಗಿಲ್ಲೇ ಇಲ್ಲ ಅವರು. ಏನಿಲ್ಲ, ನೀನು ಬೇರೆ ನಿರ್ಗತಿಕ ಎಂತ ನಿರಂತ ಇದೆಯಲ್ಲ, ನೀನು ಕೊಡೋದಿರ್ತಾರೆ. ನೀನು ಏನು ತುಳಸಿ ಹಾಕು ಕೊಡು ಅಷ್ಟೇ. ಅದು ಸಿಗ್ಲಿಲ್ಲ, ನಿರ್ಮಾಲ್ಯ ತೀರ್ಥ ಸಿಗ್ಲಿಲ್ಲ ಅಂದ್ರೆ ಬರೀ ನೀರು ಕೊಡೋದು ಅಂದ್ರೆ ದೇವ್ರ ಸ್ಮರಣೆ ಮಾಡಬಾರ್ದು, ಮತ್ತೆ ಇಟ್ಬಿಡು ಸಾಕತ್ತೆ. ಒಂದು ಮೋಮನವ ನಾರಾಯಣ ಅಂತ ಹೇಳೋದು ನಿರ್ಮಾಲ ತೀರ್ಥ ಆಗಿಬಿಡುತ್ತೆ. ಅದು ಬ್ರಹ್ಮಯಜ್ಞ ಬದುಕಬಾರ್ದು, ತಪ್ಪಿಸಿಬಿಟ್ರೆ ಜ್ಞಾನ ಶೂನ್ಯರಾಗ್ತೇವೆ ನಾವು. ಸರ್ವರೀತಿ ಅನಂತ ಬರುತ್ತೆ. ಅಚ್ಚ ಸ್ವಾಧ್ಯಾಯೇನ ಅಚ್ಚಯೇ ಧರಿಂ ಅಂತ ಹೇಳ್ತಾರೆ. ಸ್ವಾಧ್ಯಾಯ ಅಂದ್ರೆ ಬ್ರಹ್ಮಯಜ್ಞ. ಅನಂತರ ಉಪಸ್ಥಾನಾದಿಗಳು ಬದ್ಧವಾಗಿರ್ತಾರೆ. ದೇವ್ ಪೂಜೆ ಮಾಡಬೇಕು, ಮಾಡಬೇಕಾದ್ರೆ ಧರ್ಮೇಣೇಚ ಸಾಧನಾನಿ ಸಾಧಯಿತ್ವ ವಿಧಾನತ, ಧಾರ್ಮಿಕ ರೀತಿಯಲ್ಲಿ ದ್ರವ್ಯ ಸಂಪಾದನೆ ಮಾಡಿ, ಇಲ್ಲ ಬಿಟ್ಟುಬಿಡಿ, ಮೋಸದಿಂದ ತರಬೇಡಿ ಅಂತ. ಇದು ಆಚಾರ ತುಂಬಾ ಜನಕ್ಕೆ ಒಂದು ದೋಷ. ಆ ಸಿದ್ಧಾಂತದಲ್ಲಿ ದೇವ್ರು ಎಲ್ಲ ಆನ್ಲಿಕಗಳ ಬಗ್ಗೆ ಹೇಳ್ತಾರೆ, ಕಾಂಟ್ಯಾಕ್ಟ್ ಬಗ್ಗೆ ಹೇಳೋದಿಲ್ಲ. ಅದಕ್ಕೆ ಇದೇ ಕಾಂಟ್ಯಾಕ್ಟ್, ಧರ್ಮೇಣ ಇಚ್ಛಾ ಸಾಧನ. ಮೋಸದಿಂದ ಕೋಟಿ ರೂಪಾಯಿ ತಂದ್ರೆ ದೇವರು ಮುಟ್ಟೋದಿಲ್ಲ. ದಾರಿ ಒಂದು ಪೈಸೆ ಹಾಕಿದ್ರೆ ದೇವಸ್ಥಾನ ನಿಮಗೆ ನಮ್ಮ ಸಂಪಾದನೆ ಆಗಿರಬೇಕು, ನ್ಯಾಯಮಾರ್ಗದಲ್ಲಿ ಬಂದಿರಬೇಕು. ಧರ್ಮೇಣ ವರ್ಣಾಶ್ರಮ ವಿಹಿತ ಧರ್ಮೇಣ ಅಂತ, ವರ್ಣಾಶ್ರಮ ವಿಹಿತ ಧರ್ಮದಿಂದ ಬಂದಿದ್ರೆ ಒಂದೊಂದು ಅಕ್ಷಯ ಅನಂತ. ಅದು ಸುಧಾಮ ಕೊಟ್ಟಿದ್ದೇನು ಬರೀ ಅವಲಕ್ಕಿ ಅಂತ ಬಂದಿದ್ದೇನು, ಯಾರು ಜಗತ್ತಲ್ಲಿ ಯಾರು ಯೋಚನೆ ಮಾಡಕ್ಕೆ ಬರೋದಿಲ್ಲ. ಕಾರಣ ಆತ್ವಿಕ ಸಂಪಾದನೆ ಆಗಬೇಕು. ನಮಗೆ ಅದು ಬಿಟ್ಟು ಹೋಗ್ಬಿಟ್ಟಿದೆ ಈಗ, ಲಕ್ಷ ಉಪಕರಣ ದೇವರು 16 ದಿನ ಕಾರಣ ಅಂತ ಕೇಳಿದ್ರೆ ಅದು ಧರ್ಮನ ಎಂದು ಸಾಧ್ಯ ಇಲ್ಲ. ಅದು ಲಕ್ಷ ರೂಪಾಯನ್ನು ಕೊಡು, ಅದು ಧರ್ಮ ಸಂಪಾದನೆ ಆಗಿರುತ್ತೆ. ಅವ ಭಾರಿ ಪುಣ್ಯ. ಅದು ಬಿಟ್ಟುಬಿಟ್ಟು ನಾವು ಧರ್ಮಕ್ಕೆ ಒತ್ತು ಕೊಡದೇನೆ ಬರೀ ವಸ್ತು ಒತ್ತು ಕೊಡ್ತಾ ಇದ್ದೆ, ಒಂದು ಊಟಕ್ಕೆ ಒತ್ತು ಕೊಡ್ತೇವೆ, ಅದು ಮಣಿ ಬರುತ್ತೆ ಯೋಚನೆ ಮಾಡೋದಿಲ್ಲ. ಆತ ಊಟ ಕೊಟ್ಟಿದೆ, ಎಲ್ಲ ಕೊಟ್ಟಿರೋದು ಬರೀ ಆ ನೈವೇದ್ಯ ಅಲ್ಲಿ ಏನು ಮಾಡ್ತಾ ಇದ್ದಾರೆ, ಹೋಟ್ಲ ನೈವೇದ್ಯ ಅಂದ್ರೆ ಮುಗಿದಿರುತ್ತೆ. ಅದು ಎಷ್ಟು ಪದಾರ್ಥ ಇರಬಹುದು, ನೈವೇದ್ಯ ಆಗಿಲ್ಲ ವ್ಯರ್ಥ. ಅದು ಪಿಡಿಯರು ಎನ್ನ ದ್ವೇಷಗಳಿಂದ ಏನು ಬಂದರು ಸ್ವೀಕರಿಸಲು ಅನರ್ಪಿತ ಒಂದು ಕಾಲಕ್ಕೂ ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ ಸಂಘ ಸುಖ ಬಿತ್ತು ಕಾಯೋ ಕರುಣಾ ಸಾಗರ. ಆಮೇಲೆ ಅದಾದ ಮೇಲೆ ದೇವ್ರ ಪೂಜೆಗೆ ಬೆಳಿಗ್ಗೆ ಒಂದು ಸ್ಥಾನ, ಮಧ್ಯಾಹ್ನಕ್ಕೆ ಒಂದು ಸ್ಥಾನ, ನಮಗೆ ಎರಡನೇ ಸ್ಥಾನ ಸಾಧ್ಯ ಇಲ್ಲ. ದೇವ್ರ ಪೂಜೆ ಒಂದು ಸುಲಭ ಅಂತ ಕೇಳಿದ್ರೆ ಟೈಮಿಂಗ್ಸ್ ಅಂತಿಲ್ಲ. ನಾವು ಊಟ ಮಾಡೋಕ್ಕೆ ಬಿದ್ದರೆ ದೇವ್ರ ಯಾವ ಪೂಜೆ ಆಗಿರ್ಬೇಕು ಅಷ್ಟೇ. ಆದ್ರಿಂದ ನಾವು ಟೈಮ್ ಆಗಿ ಮೀರ್ತು ಅಂತೇಳಿ 12 ಗಂಟೆ ಕಾಸು ಲೇಟ್ ಆಯಿತು ಅಂತ ಊಟ ಮಾಡೋಗಿಲ್ಲ. ರಾತ್ರಿ 6 ಗಂಟೆ ಬಾಗೂರಿಂದ ದೇವ್ರ ನೈವೇದ್ಯವಾಗಿ ಊಟ ಮಾಡೋಕ್ಕೆ ಈ ರೀತಿ ಯಾರು ಕಾಯ್ತಾರೆ, ದೇವ್ರು ಮಾತ್ರ ಕಾಯ್ತಾನಂತೆ. ಎಷ್ಟು ಕರುಣಾನಿಧಿ ಪರಮಾತ್ಮ. ಅನಂತರ ವೇದ ತಂತ್ರೋಕ್ತ ಮಾರ್ಗತಃ, ವೇದೋಕ್ತ ಮಾರ್ಗತಃ, ತಂತ್ರೋಕ್ತ ಮಾರ್ಗತಃ, ವೈದಿಕ ತಂತ್ರೋಕ್ತ ಮಾರ್ಗತಃ, ತಂತ್ರಸಾರೋಕ್ತ ಮಾರ್ಗತಃ ಅಂತ ದೇವ್ರ ಪೂಜೆ ಮಾಡಿ ಎಷ್ಟು ಪುಣ್ಯ ಬರುತ್ತೆ. ದೇವ್ರ ಪೂಜೆ ಮಾಡಿ ಅಷ್ಟೇ ಹೇಳಿಬಿಟ್ರು, ಮಾಡೋ ವಿಧಾನ ಎಲ್ಲ ಹೇಳಿ ತಂತ್ರಸಾರದಲ್ಲಿ ಹೇಳ್ತಾರೆ. ಅಲ್ಲಿ ಹೀಗೆ ಮಾಡಿ ಅಂತ ಅಲ್ಲಿ ಹೇಳ್ತಾರೆ, ಒಂದು ಸ್ಟೆಪ್ ಸ್ಟೆಪ್ ಮುಂದೆ ಹೋಯ್ತಾ ಇದ್ದಾರೆ. ಟೈಮ್ ಟೇಬಲ್ನಲ್ಲಿ ಸಿಲೆಬಸ್ ಬರೆಯೋದಿಲ್ಲ, ಟೈಮ್ ಟೇಬಲ್ ಅಷ್ಟೇ ಬರೀತಾರೆ. ಸಿಲೆಬಸ್ ಎಲ್ಲ ಮತ್ತೆ ಬೇರೆ ಬುಕ್ಕಲ್ಲಿ ನೋಡ್ಬೇಕು ನಾವು. ಅದು ತಂತ್ರಸಾರದಲ್ಲಿ ಪೂಜಾ ವಿಧಾನವನ್ನು ಹೇಳ್ತಾರೆ. ಅದೇ ಅರ್ಥ ಎಲ್ಲ ಒಂದೇ ಕಡೆ ಸಿಲೆಬಸ್ ಏನಾದ್ರು ಬರೆದ್ಬಿಟ್ರೆ ತೋಟದಾಗ ಓದೋದು ಯಾವಾಗ ಆಚಾರ್ಯ ಹ್ಯಾಂಗೆ ಬರೀತಾರೆ ಅದನ್ನ ಅರ್ಥ ಮಾಡ್ಕೋಬೇಕು. ಔಚಿತ್ಯ ಅಂದ್ರೆ ಔಚಿತ್ಯ, ಯಾವ ಕಾಲದಲ್ಲಿ ಏನು ಹಿಂದೆ ಏನು ಬರೀಬೇಕು ಅವ್ರು ಯಾವ್ದು ಗೊತ್ತಾ. ಅವ್ರು ಗ್ರಂಥ ಹೊರಡ್ಬೇಕಾದ್ರೆ ರಾಮದೇವರು ಹೊರಡ್ಬೇಕಂತೆ. ನೂನಂ ವ್ಯಾಕರಣಂ ಕೃತಂ ಅನೇನ ಬಹುದಾಶ್ರಿತಂ ಬಹು ವ್ಯಾಹಾರ ತಾನೇನ ನಕಿಂಚಿತ್ ಅಪಶಬ್ದಿತಂ. ಸ್ವರೂಪರು ಬರೆದಿದ್ದಾರೆ ಒಂದು ಅಪಶಬ್ದ ಇಲ್ಲ, ಅದು ಮುಖ್ಯ. ಬಹು ವ್ಯಾಹಾರ ತಾನೇನ, ಬಹು ಅಂದ್ರೆ 37 ಗ್ರಂಥ ಬರೆದಿದ್ದಾರೆ, ಒಂದು ಅಪಶಬ್ದ ಇಲ್ಲ. ಆಯ್ತಾ. ಆಮೇಲೆ ಋಗ್ವೇ ನಾನ್ ಋಗ್ವೇದ ವಿನೀತಶ್ಚ ನಾ ಯಜುರ್ವೇದ ಧಾರಿಣ ನಾಸಾಮ ವೇದ ವಿದುಷ ಶಕ್ಯಮೇವಂ ಪ್ರಭಾಷಿತಂ. ಸರ್ವಜ್ಞರಾಚಾರ್ಯರು ಒಂದು ಸದಾಚಾರ ಸೃಷ್ಟಿ ಬರೀಬೇಕಾದ್ರೆ ಅವ್ರು ಇನ್ಯಾರು ಬೆಲೆಗೆ ಬರೋದಿಲ್ಲ, ತಪ್ಪು ತಿಳ್ಕೊಂಡಿರ್ತೇವೆ. ಬ್ರಹ್ಮಸೂತ್ರ ಭಾಷ್ಯ ಬರಲಿಕ್ಕೆ ಆಜ್ಞಾವನ್ನೇರ ನಾರ್ಯಮ್ ಅಂತೇಳಿ ಅಲ್ಲ, ಆಚಾರ್ಯ ಅಕ್ಷರಾಕ್ಷರರು ಅವರೇ ಬರೀಬೇಕು, ಇನ್ನೂ ಸಾಧ್ಯ ಇಲ್ಲ. ಇಲ್ಲಿ ಪ್ರತ್ಯಕ್ಷರ ಪ್ರತಿಪದಂ ಅಂತೇಳಿ ಸುಧಾಕ್ಕೆ ರಾಘವೇಂದ್ರ ಸ್ವಾಮಿಗಳಂತ ಮಹಾನುಭಾವ ಬರೀತಿರ್ಬೇಕಾದ್ರೆ ಆಚಾರ್ಯ ಏನ್ ಮಾಡ್ತಾರೆ ಅದನ್ನೇ ಮಾಡಬೇಕು, ನೋಡ್ ಮಾಡಕ್ ಆಗೋದಿಲ್ಲ. ಆಪರೇಷನ್ ನಾವು ಮಾಡ್ಕೋತೇವೆ, ನೀವು ಮಾಡ್ಬಿಡಿ ಡಾಕ್ಟರ್ ಸ್ಟಿಚ್ ನಾವು ಹಾಕ್ತಿವಳಕ್ಕೆ ಬರುತ್ತಾ, ಸ್ಟಿಚ್ಚು ಡಾಕ್ಟರ್ ಹಾಕ್ಬೇಕು ಹೊರತು ನಾವು ಸ್ಟಿಚ್ ಹಾಕಕ್ಕೆ ಬರೋದಲ್ಲೇ ಬರುತ್ತೆ. ಮಾಡಿದ್ರೆ ಅಲ್ಲೇ ಮಾಡೋದಾಗ್ಬೋದು, ಇನ್ನೊಂದು ಆಪರೇಷನ್ ಸಕ್ಸಸ್ ಬಂದು ರೋಗಿ ಡೈಡ್ ಅಂತ ಆಗ್ತದೆ, ಆ ರೀತಿ ಆಗಬಾರ್ದು. ಅದು ಒಂದು ಆಟ ಮತ್ತೆ ಅದ್ರ ಡಾಕ್ಟ್ರೇ ಮಾಡ್ಬೇಕು, ಚಕಾರ ಸುಕಾರಣ ಅವರೇ ಬರೀಬೇಕೆ ಹೊರತು ಉಳಿದ್ರೆ ಸಾಧ್ಯ ಇಲ್ಲ. ಅದನ್ನು ಬರೆದು ಮುಂದೆ ಊಟ ಮಾಡಿ, ಆದರೆ ಊಟ ಮಾಡೋದನ್ನು ಶಾಸ್ತ್ರ ಬೆಳಿಬೇಕು, ಬೇಕಾದ್ರು ತಿನ್ನಿ, ನಿಷಿದ್ಧ ಮಾತ್ರ ಆಗಿರಬಾರ್ದಂತೆ ತಿನ್ನಿ. ಆದರೆ ಮುಖ್ಯ ಸ್ಮರಣ ಹೃದ್ಗತ ಮಾನಸ ಭುಂಜೀತ ಹೃದ್ಗತ ವಿಷ್ಣು ಸ್ಮರಣ ತದ್ಗತ ಮಾನಸ ಪರಮಾತ್ಮನ ಮನಸ್ಸಾಗಿ ಬಿಟ್ಟು ಮಾಡಿ. ಆ ರೀತಿ ಮಾಡಿ ಸಣ್ಣ ಕೆಲಸ ಭಾರಿ ದೊಡ್ಡದಾಗುತ್ತೆ. ರಘುತ್ವ ಸ್ವಾಮಿಗಳಲ್ಲಿ ಅವ್ರ ಮಹಿಮೆ ಕೇಳಿದ್ದೀರಿ, ಅವ್ರ ಶಿಷ್ಯರು ರೊಟ್ಟಿ ವೆಂಕಟಾದ್ರಿ ಭಟ್ಟರು, ರೊಟ್ಟಿ ವೆಂಕಟ ಅಂತಾನೆ ಹೆಸರು ಪಾಪ. ಎಲ್ಲರೂ ಕೇಳಿರ್ತಾರೆ ಅವ್ರ ಬಗ್ಗೆ, ಅವ್ರಿಗೆ ರೊಟ್ಟಿ ಬಡದಾಕೋದು ಅಷ್ಟೇ ಕೆಲಸ, ಎಲ್ಲರೂ ಒಂದು ಪುಸ್ತಕ ಹಿಡಿಯೋದು ರೊಟ್ಟಿ ಹಿಡಿಯೋದು ಅಷ್ಟೇ, ಇಷ್ಟೇ ವ್ಯತ್ಯಾಸ. ಮಂಗಳ ಮಾಡ್ಕೊಂಡು ಹೋಗ್ತಾನೆ ಇದ್ರು, ಅದು ತಾ ಕುತ್ಕೊಂಡ ಬಂದು ಹುರುಗಡೆ ಎಷ್ಟರ ಓದಿ ಹೋಗ್ತಿದ್ದಾರೆ, ರೊಟ್ಟಿ ಅಷ್ಟೇ ದೊಡ್ಡದಾಯ್ತು ನನಗೆ, ಸದಾಚಾರ ಬುದ್ಧಿಯ ಫಲವನ್ನು ಕಾಣ್ತಿದ್ದೇವೆ ನಾವು, ಇದು ಮಾಡಿದ್ರೆ ಏನಾಗುತ್ತೆ ಅಂತ ಹೇಳ್ತಾರೆ. ಈಗ ಹೌದಾ, ನಿನಗೆ ಜ್ಞಾನ ಬೇಕಾ ಅಂತ ಕೇಳ್ತಾರೆ. ಹೌದು ಸ್ವಾಮಿ, ನನಗೆ ಜ್ಞಾನ ಬೇಕು. ಆ ಕ್ಷಣಕ್ಕೆ ಆಯ್ತು, ನಾಳೆ ಬೆಳಿಗ್ಗೆ ಶುರು ಮಾಡ ಅಂತ ಹೇಳಿದ್ರು. ಗೊತ್ತಿದೆ ಕಚೇರಿ ಬೇಗ ಏನು ಪಾಠ ಹೇಳ್ತಾರೆ, ಇಟ್ಕೊಂಡು ಕುತ್ಕೊಂಡ್ರೆ ಪಾಠ ನಾನು ನೀನೇ ಪಾಠ ಅಂತ ಹೇಳಿದ್ರು, ಪಾಠದ ನಿಮ್ದೇ ಪಾಠ ಇರುತ್ತೆ ಹೇಳಿದ್ರು. ನಾನೇ ತಿರುಗೋಯ್ತಾ ನನಗೆ ಯೋಚನೆ ಮಾಡಿ ನನಗೆ ಬರುತ್ತೆ ಹೇಳಿ ಶುರು ಮಾಡು ಅಂತ ಹೇಳಿದ್ರು. ಎಂಥ ಜ್ಞಾನ ಕೊಟ್ಟರು ಅಂದ್ರೆ ದೊಡ್ಡ ಟಿಪ್ಪಣಿಕಾರ ಆಗಿರ್ತಾರೆ ರೊಟ್ಟಿ ವೆಂಕಟಾದ್ರಿ ಭಟ್ರು. ಒಂದು ಒಂದೇ ಸೇರಿದ ಜ್ಞಾನ ಬಂದಿದ್ದಲ್ಲ, ದೊಡ್ಡ ಟಿಪ್ಪಣಿಕಾರರು ವಿದ್ಯಾಧೀಶ ತಗೊಂಡು ಕೋಟ್ ಮಾಡ್ತಾರೆ ರೊಟ್ಟಿ ವೆಂಕಟಾದ್ರಿ ಭಟ್ಟ ಈ ಉತ್ತಮ ಅಂತ ಹೇಳ್ತಾರೆ. ರೊಟ್ಟಿ ಬಡಿಯೋರು ದೊಡ್ಡ ವಿದ್ವಾಂಸರಾಗ್ತಾರೆ ಅಂತ ಕೇಳಿದ್ರೆ ಸದಾಚಾರದ ಫಲ. ತಿರುಗುಳ ಪಂಡಿತಾಚಾರ್ಯರು ಒಂದು ಹಂತ ಬಂತು, ತುಂಬಾ ಕನ್ಫ್ಯೂಷನ್ ಆಯ್ತು ಅವರು ನೋಡಿದ್ರೆ. ಅದ್ವೇ ಶಾಸ್ತ್ರ ಹೋಗ್ತಿದ್ರೆ ತಂದೆ ಹೇಳ್ಬಿಟ್ಟಿದ್ದಾರೆ, ನೀನು ನಾನು ನಿರ್ಗುಣ ಭಾವನಾ ಸುಖಾಯ ನಿರ್ಗುಣ ಚಿಂತನೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ಉತ್ತರ ಗೊತ್ತಿಲ್ಲ ಏನ್ ಮಾಡ್ಬೇಕು ಅವರು ಆ ತೀರ್ಮಾನ ಮಾಡಿದ್ರು. ಕೃತಿ ಧರ್ಮಾನ್ ಭುಜಮಾಚಾರ ಅಂತ ಏವ ಒಂದು ಕೆಲಸ ಮಾಡ್ತೇನೆ, ಕರ್ಮ ಸರಿಯಾಗಿ ಮಾಡಿಬಿಡ್ತೇನೆ ಅಂತ ಹೇಳಿದರು. ಒಂದು ಆಚಾರ ಸಿಕ್ಬಿಟ್ಟು ಅದಕ್ಕೆ ನಾವು ಕರ್ಮಾಚರಣೆ ಕಳ್ಕೊಳ್ಳೋಕೆ ಹೋಗಬಾರ್ದು. ಒಂದು ಕರ್ಮಾಚರಣೆ ಮಾಡ್ಕೊಂಡು ಸಂಧ್ಯಾವಂದೇ ಅರ್ಥ ಆಗುತ್ತೆ ಬಿಡ್ತೋ, ಸಂಧ್ಯಾವಂದೇ ಮಾಡಿ ಅರ್ಥ ಆಗದೆ ಬಿಟ್ಟು ಊಟ ಮಾಡ್ತೀವಲ್ಲ ನಾವೀಗ, ಅರ್ಥ ಆಗದೆ ಇರಬಹುದು. ನಾವು ಲೌಕಿಕ ಕೆಲಸ ಏನು ಅರ್ಥ ಆಗದೆ ಮಾಡ್ಕೊಂಡು ಅಥವಾ ಅನರ್ಥ ಮಾಡಿಕೊಂಡು ಮಾಡ್ತೇವೆ, ಸಂಶಯ ಇಲ್ಲ. ಶಾಸ್ತ್ರ ಮಾತ್ರ ಅರ್ಥ ಆಗಿಲ್ಲ ಸಂಧ್ಯಾವಂದೇ ಮಾಡೋದಿಲ್ಲ, ಅರ್ಥ ಆಗಿಲ್ಲ ವಾಯುಸ್ತುತಿ ಹೇಳೋದಿಲ್ಲ, ಅರ್ಥ ಆಯ್ತು ಹೇಳೋದಿಲ್ಲ, ಎರಡು ಗಂಟೆ ಹೇಳಿದ್ದಾರೆ ಇಷ್ಟನ್ನ ಗೊತ್ತಾಗದೆ ಬಿಟ್ಬಿಡ್ತೀವಿ. ಮತ್ತೆ ಇದು ಜಾಸ್ತಿ ಯೋಚನೆ ಮಾಡಬೇಕು, ಇವು ಇಷ್ಟೊಂದು ಅರ್ಥ ಇದೆಯಾ, ಅದು ಬಿಟ್ಬಿಟ್ಟು ನಾವು ಎರಡು ಗಂಟೆ ಬಾರಿ ದೊಡ್ಡದು ಬಾರಿ ಸಣ್ಣದು ಇಷ್ಟ ನಮ್ಗೆ ವ್ಯತ್ಯಾಸ ಇರೋದು. ಎರಡನೇ ಕಟ್ಟಿದ್ರು ಸಾವಾಗುತ್ತಂತೆ, ದೊಡ್ಡದಾಗಬಾರ್ದು ಸಣ್ಣದಾಗಬಾರ್ದು, ಸಾಕಾಗ್ ಕನ್ನಡ ಆಗಬಾರ್ದು, ಅವ್ರು ಬೆಳಿಗ್ಗೆ ಹೇಳಬಾರ್ದು, ಸಾಯಂಕಾಲ ಹೇಳಬಾರ್ದು, ಮಧ್ಯಾಹ್ನ ಅಂತ ಹೇಳಲೇಬಾರ್ದು, ಮತ್ತೆ ಯಾವಾಗ ಹೇಳಬೇಕು. ಆ ರೀತಿ ಎರಡನೇ ಕಟ್ಟಿದ್ರು ಸಾವಾಗುತ್ತಿರ್ಬೇಕಾದ್ರೆ ಆ ರೊಟ್ಟಿ ತಟ್ಟೋರು ಕಥೆ ನೋಡಬೇಕು, ಕೊಟ್ಟರಂತೆ ಆ ಜ್ಞಾನ ಎಲ್ಲಿಂದ ಬಂತು ಅಂತ. ಅವ್ರಿಗೆ ಬಂದಿದ್ದು ಹಾಗೇನೆ ಪ್ರಭುತ್ವ ಸ್ವಾಮಿ ಅಂತ ಜ್ಞಾನ ಬಂದಿದ್ದೆ ಅಂದ್ರೆ ಅವ್ರು ಹೇಗೆ ಬಂತು ಜ್ಞಾನ ಅವ್ರಿಗೆ? ಏನು ಪಾಠಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅವಮಾನ ಮಾಡಿಬಿಟ್ರು ಪಾಪ. ಆದ್ರೆ ಅವಮಾನವಾದರೂ ಅವ್ರು ಅವರಿಂದ ಪಾಠ ತೆರಿಬೇಕು. ನಾವು ಒಬ್ಬ ಗೃಹಸ್ಥರ ಹತ್ರ ಪಾಠಕ್ಕೆ ಹೋಗ್ಬೇಕಾಗಿದೆ, ಆದ್ರೆ ಹೋದ್ರಂತೆ ಅದಕ್ಕೆ ಆಚಾರ್ಯ ಶಾಸ್ತ್ರದವರು ಯತಿಗಳಾಗಿ ದ್ವಿಷಾಧೀಶರಾಗಿ ಗೃಹಸ್ಥರ ಹತ್ರ ಪಾಠಕ್ಕೆ ಹೋಗ್ತಾರೆ ಅಂತ ಕೇಳಿದ್ರೆ, ಇವತ್ತು ನಾವು ಪಾಠಕ್ಕೆ ಯಾರ ಹೋಗಬೇಕೋ ಯೋಚನೆ ಅಲ್ಲ, ಯಾರ ಹೋಗಬಾರ್ದು ಅಂತ ಪಟ್ಟಿ ಮಾಡಿ ಕೂತಿರ್ತೇವೆ. ಯಾರ ಹತ್ರ ಹೋಗಬಾರ್ದು ಅವ್ರು ಎಲ್ಲರಿತ್ತು, ಯಾರ ಹತ್ರ ಹೋಗಬಾರ್ದು ತೀರ್ಮಾನ ಅಷ್ಟೇ ಅಲ್ಲ, ಯಾರ ಹತ್ರ ಹೋಗ್ಬೇಕು ಅವ್ರು ಹೇಳಿದ್ದಾರೆ ಗುರು ಹೋದೇನೋ ಥರ ಹೋದ್ರೆ. ಅವ್ರು ಅವಮಾನ ಮಾಡಿದ್ರು ಪಾಪ, ಎಲ್ಲರೂ ಪಾಠಕ್ಕೆ ಬಂದರು, ಮನೆಗೆ ಬರೀ ಅಂತ ಹೇಳಿದ್ರು, ಮನೆಗೂ ಹೋದ್ರು, ಅಲ್ಲೂ ಕೂಡ ಹೇಳಿದ್ರು ಹೇಳಿದ್ರು ಬಿಟ್ಟುಬಿಟ್ಟು ಅವಮಾನ ಮಾಡಿದ್ರು, ಅದನ್ನು ಸಹಿಸ್ಕೊಂಡ್ರು. ಕೊನೆ ಒಂದು ಹಂತ ಬಂದರು ಅವ್ರನ್ನ ಬಿಟ್ಟು ಜಾಸ್ತಿ ಸಾಧನೆ ಜಾಸ್ತಿ ಪಾಲನೆ ಮಾಡಿದ್ರು. ಅದು ಕ್ಲೈಮ್ಯಾಕ್ಸ್ ಆಯ್ತು, ಇನ್ನು ತಡ್ಕೊಳಕ್ಕಾಗಲಿಲ್ಲ ಅಂತ ಹೇಳಿದವರೇ ಆ ಕ್ಷಣಕ್ಕೆ ಏನು ಮಾಡಿದ್ರಂತೆ, ಮೊದಲಿನ ಪಾಠಕ್ಕೆ ಹೋಗೋದು ಬಿಟ್ಟು ಇಂಬ ಸಂಸ್ಥಾನಕ್ಕೆ ಅವಮಾನ, ಪೀಠಕ್ಕೆ ಅವಮಾನ, ಗ್ರಂಥ ವೇದವ್ಯಾಸಕ್ಕೆ ಅವಮಾನ ಅಂತ ಹೇಳಿ ಹೋಗಲಾರರು ಪಾಠ ಬಿಡಲಾರ, ಪಾಠ ಬಿಡ್ತಾರು ಹೋಗಲಾರ. ನಮಗಾದ್ರೆ ನೋಡ್ರಿ ಗುರು ಏನು ಪಾಠ ಆಯಿತು, ಹುಡುಗರು ರಜೆ ಅಂತ ಹೇಳ್ತಾರೆ, ಹುಡುಗ ಮನೆಗೆ ಹೋಗ್ತಾರಲ್ಲ, ಹಾಗಾದ್ರೆ ರಜೆ ಅಂತ ಅಷ್ಟೇ ಎಂಥ ಬುದ್ಧಿವಂತ ಕುಡ್ದಾಡ್ಬಿಡ್ತಾನೆ ನಾಗಾಗುವಾಗ ಏನು ಮಾಡಬೇಕೀಗ. ಹಾಗೆ ಬುದ್ಧಿವಂತ ಹೊರಗಲೇ ಇಲ್ಲ. ಹಾಗೆ ಗುರುಗಳ ರೂಪದಲ್ಲಿ ಪರಮಾತ್ಮ ಕಂಡ, ಗುರುಗಳ ಕಂಡಿದ್ದ ಅಲ್ಲ, ತಂದೆಯ ಸೃಷ್ಟಿ ರಾಹಾಯಿ ಸ್ವಪ್ನ ಕೆಂಟ್ರಿ ಯಾರಿಗೂ ಇಲ್ಲ, ಪರಮಾತ್ಮನಿಗಷ್ಟೇ ಆತ ಬಂದು ಮಾಡಬೇಕಷ್ಟೇ. ಗುರುಗಳ ರೂಪದ ಅನುಗ್ರಹ ಕೊಡ್ತಾರೆ, ಅಪ್ಪೆಚ್ಚಿತು ಗುರುದ್ವಾರ ಪ್ರಸಾದ ಗ್ರಹಿಸಿ ಬಂದರು. ಪಾಠ ಆಗಲಿ ಕಾಲ ನೀವು ಹೇಳಿ ಅಂತ ಹೇಳಿದರು. ಆಶ್ಚರ್ಯ ಆಗಬೇಕು, ಶುರು ಮಾಡ್ತಾರೆ ಇದು ಆರಂಭ ಓದಿದ್ದಾರೆ ಅಷ್ಟೇ ಅವರು. ಅದು ಏನು ಹೇಳಿದ್ರು, ಸುಧಾ ಮತ್ತೆ ಪಠದಲ್ಲಿ ಪಾಠ ಆದರೆ ಸುಧಾ ಪಾಠನೆ, ಯೂನಿವರ್ಸಿಟಿಯಲ್ಲಿ ನಿಮಗೆ ಪಿ ಯು ಸಿ ಪಾಠ ಮಾಡೋದಿಲ್ಲ ಯೂನಿವರ್ಸಿಟಿಯಲ್ಲಿ, ಅಲ್ಲಂದ್ರೆ ಎಮ್ ಪಿ ಜಿ ಕ್ಲಾಸ್ ಅಂತ ಯೂನಿವರ್ಸಿಟಿ ಅಂತ ಹೇಳಿರ್ತಾರೆ. ಸುಧಾ ಪಾಠನೇ ಮಾಡಬೇಕು. ಈಗ ಏನು ಮಾಡಬೇಕು, ಹೇಳಿದ್ರು ಓದ್ತಾರೆ ಹಿರಿಯಪ್ಪತ್ತೆ ನಿತ್ಯ ಆಗಡಿದವರು ಹೇಳ್ತಾರೆ ಹೇಳ್ತಾರೆ ಹೇಳ್ತಾರೆ. ಅವ್ರು ಹೇಗೆ ಹೇಳಿದ್ರು, ಪರಂಪರೆ ಶುರುವಾಯ್ತದೆ. ತಿಪ್ಪಣಾಚಾರ್ಯ ಸಂಗೀತ ಒಂದು ಹೊಸ ಒಂದು ಪದ, ಈಗ ದೈವಿಕವಾದ ಒಂದು ವಿದ್ಯೆ ಶುರುವಾಯ್ತಾರೆ. ದೈವ ದಿವೈನ್ ಒಂದು ಲ್ಯಾಂಗ್ವೇಜ್ ಆಡಿಟ್ ಬಂದಾಗ ಹೇಳ್ತಾರೆ ಹೇಳ್ತಾರೆ. ಒಂದು ದಿವಸ ಅವರಿಗೆ ಯೋಚನೆ ಬಂತಂತೆ, ಯಾವುದೋ ವಿಷಯ ಅರ್ಥ ಆಗ್ತಾ ಇಲ್ಲ, ಏನು ಮಾಡೋದು ಕೂತ್ಕೊಂಡ್ರೆ, ಹಾಗೇನೆ ನಮ್ಮಲ್ಲಿ ಇನ್ನೊಂದು ಪದ್ಧತಿ ಇದೆ, ಹೇಗೋ ನಡೆಸಿಬಿಟ್ರೆ ಆಗಿರುತ್ತೆ ಅಂತ. ಹೇಗೋ ನಡೆಸಿಬಿಟ್ರೆ ಅದು ಯಾರು ಕೇಳ್ತಾರೆ ಅಂತ ಪದ್ಧತಿ ಅಂತ ಹೇಳ್ತಾರೆ. ಆ ರೀತಿ ಶುರು ಆಗದೆ ಭ್ರಷ್ಟಾಚಾರ, ಇದು ಸ್ಪಿರಿಚುವಲ್ ಕರೆಕ್ಷನ್ ಅಂತ ಕರೀತಾರೆ. ಉಪನಿಷತ್ತಲ್ಲಿ ಬರುತ್ತೆ, ಗೊತ್ತಿಲ್ಲದೆ ತಪ್ಪು ಹೇಳಿಬಿಟ್ರೆ ನಿನ್ನ ತಲೆ ಬೀಳುತ್ತೆ ಅಂತ ಹೇಳ್ತಾರೆ. ಎಷ್ಟು ಕಮಿಟ್ಮೆಂಟ್ ಹೇಳೋರಿಗೆ ಎಷ್ಟು ಹೇಳಿದ್ದಾರೆ ಅಂದರೆ, ನಿನ್ಗೆ ಗೊತ್ತಿಲ್ಲದ ಹೇಳಬೇಡ, ಸರಿಯಾಗಿರ ಗೊತ್ತು ಗೊತ್ತಿಲ್ಲ ಅಂತ ಹೇಳ್ಬೇಕಾರೆ ತಪ್ಪು ಹೇಳಬೇಡ ಅಂತ ಹೇಳ್ತಾರೆ. ಅದಕ್ಕೆ ಅವ್ರಿಗೆ ತಪ್ಪು ಹೇಳಾಗಿಲ್ಲ, ಅರ್ಥ ಆಗ್ತಾ ಇಲ್ಲ. ಆಗ ಪತ್ತೆ ಬಂದ ಗುರುಗಳ ಬಂದ ಗುರುಗಳ ರೂಪದಲ್ಲಿ ಕಂಡ, ಇಂಥ ಪತ್ರದಲ್ಲಿದೆ ಉತ್ತರ, ನಾನು ನೋಡ್ಕೋ ಅಂತ ಹೇಳಿದರು. ಇನ್ವರೆ ಕೇಳಬೇಡ, ಹಾಗೆ ಗೊತ್ತಾಗುತ್ತೆ ಅಂತ ಹೇಳಿದರು. ಇನ್ವರೆ ಕೇಳಲೇಬಾರ್ದು, ಹಾಗೆ ಗೊತ್ತಾಗುತ್ತೆ ಅಂತ ಹೇಳ್ಬಿಡಿ. ಎಂಥ ಇದು ಪತ್ತೆ ಪತ್ತೆ ಕಾಣಬೇಡ್ರಿ, ಎಂಥ ಆಶ್ಚರ್ಯ. ಆ ಕ್ಷಣ ಕೊಡ್ತಾರೆ, ಅವತ್ತಿನಿಂದ ಹೇಳಿದ್ದೆ ಅವ್ರು ಹೇಳಿದ್ದೆ ಅರ್ಥ ಆ ರೀತಿ ಆಗಲಿ. ಆ ರೀತಿಯಲ್ಲಿ ಋಷೀಣಾಂ ಪುನರಾಜ್ಯಾನ ವಾಚವಥೋರು ಧಾವತಿ, ಅವರು ಯಾರು ಅವಮಾನ ಮಾಡಿದ್ರೆ ಅವರೇ ಬಂದರು, ವರದರಾಜಾಚಾರ್ಯ ಬಂದರು, ಎಲ್ಲರೂ ಹೊರಡ್ತಿದ್ರು. ಪಾಠ ಆದ್ರೆ ಉತ್ತಮ ಸ್ವಾಮಿಗಳು ಪಾಠ, ಏನು ಹುಡುಗ ಹೇಳ್ತಾರೆ ಅಂತ ಕೇಳಿದ್ರೆ ಪಾಠ ಹೇಳ್ತಾನೆ, ಪಾಠ ಹೇಳ್ತಾನೆ ಅಂದರು. ಸುಧಾ ಪಾಠ ಅಂದರು, ಇದು ಸುಧಾ ಪಾಠ ಹೇಳ್ತಾನೆ ಅಂದರು. ಚೆನ್ನಾಗಿ ಹೇಳ್ತಾರೆ ಅಂದರು, ಚೆನ್ನಾಗಿ ಹೇಳ್ತಾರೆ ಅಂದರು. ಅವರಷ್ಟು ಚೆನ್ನಾಗಿ ಯಾರು ಹೇಳೋದಿಲ್ಲ ಅಂದ್ರೆ ಬಜಿತ ಆಗಿರುತ್ತೆ. ಆಗ ಬರ್ದ ಅವರಿಗೆ ಎಷ್ಟು ಬಿದ್ದಾಗತ್ತೆ ಅಲ್ಲಿ ವರದರಾಜಾಚಾರ್ಯ. ಆಗ ಅವ್ರಿಗೆ ವಿದ್ವಾಂಸಕ್ಕೆ ಒಂದು ಗುಣ ಇರುತ್ತೆ, ಸಾವಿರ ದೋಷದ ಮಧ್ಯೆ ವಿದ್ವಾನೇವ ವಿಜಾನಾತಿ ವಿದ್ವಜ್ಜನ ಪರಿಶ್ರಮ ನಹಿ ವಂಧ್ಯಾ ವಿಜಾನಾತಿ ಗುರುವಿ ಪ್ರಥಮ ವೇದನಾಮ್ ಅಂತ ಹೇಳ್ತಾರೆ. ಒಬ್ಬ ಹೆತ್ತವಳಿಗೆ ಇನ್ನೊಬ್ಬ ಹೆರೋಳ ಕಷ್ಟ ಗೊತ್ತಾಗಿತ್ತು, ವಿದ್ವಾಂಸನಿಗೆ ವಿದ್ವತ್ತಿನ ಮಹತ್ವ ಗೊತ್ತಿರೋದು. ಕೇಳೋಣ ಶಿಷ್ಯನ ಕಳಿಸಿದ್ರು, ಅವ್ರು ಹೇಳಿದ್ರು ಹೌದು ನಿಮಗಿಂತ ಚೆನ್ನಾಗಿ ಹೇಳ್ತಾರೆ ಸ್ವಾಮಿ, ತಪ್ಪು ತಿಳ್ಕೊಬೇಡಿ ಅಂತ ಹೇಳಿದ್ರು. ಬಜಿಂಗ್ ಕೊನೆಗೆ ತಾವೇ ಹೋಗ್ಬಿಟ್ಟು ಪಾಠ ಹಾಗೆ ಕದ್ದು ಕೇಳ್ತಾ ಇದ್ದಾರಪ್ಪ. ಹೇಳಿದ್ರು ಎಷ್ಟು ಆಶ್ಚರ್ಯ ಆಯಿತು ಅಂದರೆ, ತಮಗೆ ಅರ್ಥ ಆಗಿಲ್ಲ ಗೊತ್ತಿರೋ ಅರ್ಥ ಹೇಳ್ತಾ ಇಲ್ಲ, ಕಷ್ಟ ಬಂದರು ಶಾಸ್ತ್ರಾಗ್ರಹ ಉಚ್ಚಾರ ಹಾಕಿ ಅವರ ದೊಡ್ಡ ಶಿಷ್ಯರಾಗಿ ಗುರುಗಳ ಶಿಷ್ಯರ ಕನ್ವರ್ಟ್ ಆಗಿಬಿಟ್ಟು. ಅದು ಈಗ ಅನ್ಸುತ್ತೆ ಅಚ್ಯುತ ಪ್ರೇಷ್ಠದ ಆಚಾರ್ಯ ಶಿಷ್ಯರಾದ್ರ ಅಂತ ಕೇಳಿದರೆ, ರಘುತ್ತಮ ಸ್ವಾಮಿ ಅವರು ಕೂಡ ಶಿಷ್ಯರಾಗಬೇಕಾದ್ರೆ ಇನ್ನು ಆಚಾರ್ಯ ಜೊತೆ ಶಿಷ್ಯರಾಗಿದ್ದು ಏನು ಆಶ್ಚರ್ಯ. ಅವಳ ಶಿಷ್ಯರು ಇಡೀ ಗಂಧರ್ವ ವಿದ್ಯಾ ನಿಪುಣಸ್ಯ ನಿತ್ಯಂ ಗಂಧರ್ವವರಿಗೆ ಇರಲು ಗೀತ ಕೀರ್ತೇ ಕಲಾಸ್ಯ ಶೇಷಾಹ ಸತತಂ ಗುರುರ್ನಃ ಕರೋಲ್ಲಸ ಕಂದುಕವದ್ದಿಭಾಂತಿ ಅಂತ ಆಚಾರ್ಯ ಯಾವ ರೀತಿ ಬರೋದಿಲ್ಲ. ಆಗಿರಬೇಕು. ಅವ್ರ ಶ್ರಾವಣ ಕತೆ ಕೇಳ್ತಿರೋದು ಮಧ್ವಾಚಾರ್ಯ ಕತೆ ನಿಮ್ಗೆ ಅರ್ಥ ಆಗುತ್ತೆ. ಚರಿತ್ರಂ ವೈಷ್ಣವಾನ ಅಂತೂ ವಿಷ್ಣುದ್ರೇಕಾಯ ಕಥ್ಯತೆ. ಮಧ್ವಶಾಸ್ತ್ರದ ವೈಭವ ನಮಗೆ ಎಷ್ಟು ಧೈರ್ಯ ಬರುತ್ತೆ ಮತ್ತೆ ಕತೆ ಕೇಳಿದ ಮೇಲೆ. ವೆಂಕಟ ಭಟ್ರ ವಿದ್ವಾಂಸರು ಮಾಡಿಬಿಟ್ರು ನಮಗೆ ಭಾರಿ ಖುಷಿ. ನಮ್ಗೆ ಕೇಳ್ತಾರೆ ವೆಂಕಟ ಭಟ್ರ ಕೇಳಿದೆ. ನಾವು ಓದ್ದೇ ಇರೋ ಕೆಲಸಗಳೇ ಜಾಸ್ತಿ ಇರಬೇಕು. ಅರವತ್ತು ಎಪ್ಪತ್ತಾಗಿರುತ್ತೆ ಆಗ ಪುಸ್ತಕಗಳು ನಾವು ಹೇಳಿದ್ರೆ ಏನೇನೋ ಅರ್ಥ ಆಗಲ್ಲ. ಒಂದು ಎರಡು ನಿಮಿಷಕ್ಕೆ ನಿದ್ದೆ ಬಂದ್ಬಿಟ್ಟಿರುತ್ತೆ ಆಗಲಿ. ಏನು ಮಾಡ್ಬೇಕು ಇದಕ್ಕೆ ಅಂತ ಕೇಳಿದರೆ ನಮ್ಮಂಥವ್ರು ಯಾರು ಇದ್ದಾರೆ ಅಂತ ಕೇಳಿದ್ರು ರೊಟ್ಟಿ ವೆಂಕಟ ಭಟ್ರು ಇದ್ದಾರೆ ಯೋಚನೆ ಇದೇ ಇಲ್ಲ. ಅವ್ರು ಯಾರು ರಘುತ್ವ ಶ್ರವಣ ಎಂಥವ್ರು ಅಂದ್ರೆ ಅಂಥವ್ರಿಗೆ ವಿದ್ಯೆ ಕೊಡ್ತಾರೆ. ಆದ್ದರಿಂದ ಭಾಗವತ್ಕಾರ ಆರಾಧನೆ ಮಾಡಿದರೆ ವಿದ್ಯಾವಂತರಾಗ್ತಾರೆ ಅಂತ. ಇಲ್ಲಿ ಭಾಗವತಕಾರರು ಬಗ್ಗೆ ಅವರೇ ಹೇಳ್ತಾರೆ, ಪ್ರಧಾನ ಸೂತ್ರ ಪ್ರತಿಪಾದ್ಯ ಭಾವಂ ಅಂತ ಹೇಳ್ತಾರೆ. ಬ್ರಹ್ಮಸೂತ್ರದ ತೀರ್ಮಾನ ಇದ್ರೆ ಕಥೆಗಳೆಲ್ಲ ಬ್ರಹ್ಮಸೂತ್ರದಲ್ಲಿ ಹೇಳ್ತಾ ಇದ್ದಾರೆ. ಒಂದು ಕಡೆ ಭಾರಿ ಕಷ್ಟಪಟ್ಟು ಓದಬೇಕು, ಬೇರೆ ದಾರಿ ಇಲ್ಲ. ಅಧ್ಯಯನ ಮಾತ್ರವತಃ ಅಂತ ಹೇಳ್ಬಿಟ್ಟು ಅನುಬಂಧಾದಿಭ್ಯ ಹೇಳ್ಬಿಟ್ಟು ಓದಬೇಕು, ಕಷ್ಟಪಡ್ಬೇಕು ಎಲ್ಲ ಹೇಳ್ಬಿಟ್ಟು. ಗುರುವನ ಹತ್ರ ಹೇಳಿದ್ರೆ ಬೇಕೇ ಬೇಕು ಅಂತ ಹೇಳಿ. ಆಗ ಪ್ರಶ್ನೆ ಬಂತು, ಎರಡರಲ್ಲಿ ಯಾವ್ದು ದೊಡ್ಡದು ಅಂತ ಪ್ರಶ್ನೆ ಬಂತು. ಗುರುಗಳ ಅನುಗ್ರಹ ದೊಡ್ಡದು, ಓದೋದು ಭಾರಿ ದೊಡ್ಡದು. ಆಗ ನಮಗೇನಿಸುತ್ತೆ, ಯಾವ ದೊಡ್ಡದು ಇದನ್ನು ಬಿಟ್ಟುಬಿಡ್ಬೇಕು ಅಂತ ನಮ್ಮ ಪ್ಲಾನ್. ಯಾವ್ದು ಇದೊಂದು ಬಿಟ್ಟಾಕ್ಬಿಟ್ರಾಗತ್ತಲ್ಲ ಅಂತ ಕೇಳಿದ್ರೆ ಇಲ್ಲ ಇಲ್ಲ ಹೇಳ್ತಾರೆ. ಎಂಥ ಆಚಾರ್ಯ ಮಾತುಗಳವೆಲ್ಲ ಕೂಡ ಗುರುವನುಗ್ರಹ ಅತ್ಯಂತ ಗುರುಪ್ರಸಾದವು ಬಲವ ತಕಸ್ಮಾತ್ ಬಲವತ್ತರ. ಓದೋದು ಅದರಲ್ಲಿ ಯಾವ ಕಂಪ್ಯಾರಿಟಿವ್ಲಿ ದೊಡ್ಡದು, ಹೇಗೆ ಅಂದ್ರೆ ಜ್ಞಾನಯೋಗ ದೊಡ್ಡದ ಕರ್ಮಯೋಗ ದೊಡ್ಡದ ಏನ ಹೇಳ್ಬೇಕು ಅದಕ್ಕೆ. ಈಗ ಊಹವು ಅಂತ ಹೇಳ್ತಾರೆ ಎರಡು ಸೇರಿ. ಸಾಂಖ್ಯಯೋಗವು ಪೃಥಕ್ಬಾರ ಪ್ರಬದಂತೆ ನಭಂಚಿದ. ಅದಕ್ಕೆ ಗುರು ಸೇವೆ ದೊಡ್ಡದು ಇದು ಮೇಲೆ ದೊಡ್ಡದು ಅಂತ ಹೇಳಿದ್ರೆ ಎರಡೂ ಮಾಡಲೇಬೇಕು. ಅದರಲ್ಲಿ ಯಾವ್ದು ದೊಡ್ಡದು ಅಂತ ಕೇಳಿದರೆ ತಯೋಸ್ತು ಕರ್ಮ ಸನ್ಯಾಸ ಕರ್ಮಯೋಗವು ವಿಶೇಷ. ಅದ್ರಲ್ಲಿ ಯಾವ್ದು ದೊಡ್ಡದ ಗುರುಪ್ರಸಾದ ಭಾರಿ ದೊಡ್ಡದು ಅಂತ ಹೇಳಿದ್ರೆ ಗುರು ಬಿಡಬೇಕು ಅಂತಲ್ಲ, ರಿಲೇಟಿವ್ ಇಂಪಾರ್ಟೆನ್ಸ್ ಅದು. ಅದನ್ನ ರಘುತ್ವ ಶ್ರಾವಣ ಕಥೆಯಲ್ಲಿ ಕಾಣ್ತಾ ಇದ್ದೆ. ಅವ್ರು ಹೇಳ್ತಾರೆ ರಘುವಜ್ರ ಮುನಿಗಳಿಗೆ ಎಷ್ಟು ಕೃತಜ್ಞನಾಗಿದ್ದೇನೆ ಅಂದ್ರೆ ಆ ಶಿಷ್ಯದ ಅನುಗ್ರಹ, ಶಿಷ್ಯ ಹಾಗೆ ಅನುಗ್ರಹ ಮಾಡಿ ತೋರಿಸ್ಕೊಟ್ಟಿದ್ದಾರೆ ಅವರು. ಬ್ರಹ್ಮಸೂತ್ರದ ರಘುತ್ವ ಶ್ರಾವಣ ಕಥೆ ಅಂದ್ರೆ ಬ್ರಹ್ಮಸೂತ್ರ ಭಾಷ್ಯದ ಪ್ರಾಕ್ಟಿಕಲ್ ಅಂತ ಅರ್ಥ. ಬ್ರಹ್ಮಸೂತ್ರಗಳು ಅದ್ರ ಭಾಷ್ಯದ ಪ್ರಾಕ್ಟಿಕಲ್, ಅದು ಸೇರಿ ಇದು ಪ್ರಾಕ್ಟಿಕಲ್. ಈ ರೀತಿಯಾಗಿ ಜ್ಞಾನ ಕೊಡುವ ಗುರುಗಳಾಗಬೇಕು ನಮಗೆ. ಅಂತ ಶಿಷ್ಯರು ನಾವಾಗಬೇಕು. ರೊಟ್ಟಿ ವೆಂಕಟ ಭಟ್ರು ರೊಟ್ಟಿ ತಟ್ಟಿ ತಟ್ಟಿ ರೊಟ್ಟಿ ಹಿಡ್ಕೊಂಡಿದ್ರು, ಸುಧಾ ಪತ್ರ ಹಿಡ್ಕೊಂಡ್ರೆ ಅವನಿಗೆ ಹೇಳಿದ್ರು ಅವ್ನು ಬಂದು ಶಿಷ್ಯ ಪರಂಪರೆಯ ತಯಾರು ಮಾಡಿದ್ರು. ನಿಮ್ಗೆ ಆಶ್ಚರ್ಯ, ರೊಟ್ಟಿ ಫ್ಯಾಮಿಲಿನೇ ಬಂದಿದೆ ಅಂತ ಕೇಳಿದ್ರೆ ಏನು ಆಶ್ಚರ್ಯ. ರೊಟ್ಟಿ ಫ್ಯಾಮಿಲಿ ಅಂತ ಅಲ್ಲ, ರೊಟ್ಟಿ ತಿನ್ನೋ ಫ್ಯಾಮಿಲಿ ಬೇಕಾಗ್ತಿರ್ತಾರೆ. ರೊಟ್ಟಿಯಿಂದ ಸುಧಾ ಕನ್ವರ್ಟ್ ಆಗೋ ಫ್ಯಾಮಿಲಿ ಇದೆಯಲ್ಲ, ಅಂಥ ಆಶ್ಚರ್ಯ ಅಂದ್ರೆ ರಘುತ್ವ ಸ್ವಾಮಿಗಳ ಮಹಿಮೆ. ಆಗ ಹೇಳ್ತಾರೆ ಗುರುಗಳ ಆರಾಧನೆ ಯಾತಕ್ಕೆ ಮಾಡಬೇಕು. ತಸ್ಮಾತ್ ಆತ್ಮಜ್ಞಂ ಅಚ್ಚೆಯೇ ಭೂತಿ ಕಾಮ. ನಮ್ಮ ದೇವರು ಡೈರೆಕ್ಟ್ ಆಗಿ ಕಾಣೋದಿಲ್ಲ, ಬ್ರಹ್ಮಜ್ಞಾನಿಗಳನ್ನು ಆರಾಧನೆ ಮಾಡಿ ಅಚ್ಚೆಯ ಆರಾಧನೆ ಉಪನಿಷತ್ತಿನ ಮಾತು. ಗುರುಗಳ ಆರಾಧನೆ ಮಾಡಿ ಜ್ಞಾನ ಬರುತ್ತೆ ಅಂತ ಹೇಳ್ತಾರೆ. ಆ ದೃಷ್ಟಿಯಲ್ಲಿ ಇವರು ಸದಾಚಾರ ಸ್ಮೃತಿಯ ಫಲ ಏನು ಅಂತ ಕೇಳಿದ್ರೆ ರೊಟ್ಟಿ ಬೆಂಕಣ್ಣ ಭಟ್ರು ಏನು ಮಾಡಿದ್ರು, ಏನು ಓದಿಲ್ಲ, ಆದ್ರೆ ಒಳ್ಳೆ ಸದಾಚಾರಗಳಾಗಿದ್ದಾರೆ. ಗುರುಗಳ ಹತ್ರ ಕೆಲಸ ಮಾಡ್ಕೊಂಡಿದ್ದಾರೆ, ಜ್ಞಾನ ಬರ್ತೋ ಇಲ್ಲೋ. ಅದಕ್ಕೆ ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಾಸ್ಯಾತ್ಮ ಚೇತಸ ನಿರಾಸಿ ನಿರ್ಮಮೋ ಯಾತಿ ಪರಂ ಜಯತಿ ಸೋಚ್ಯುತ. ನಿರಾಸಿ ಹಿ ನಿರ್ಮಮ. ಅವರು ಫಲ ಕೇಳಿದ್ರು, ಏನು ಜ್ಞಾನ ಫಲ ಕೇಳಿದ್ರು ಅದನ್ನು ಕೇಳಲೇಬೇಕು. ನಿರಾಸಿ ಹಿ ನಿರ್ಮಮ. ನಮಗೆಂದೂ ಕೂಡ ಫಲದ ಆಕಾಂಕ್ಷೆ ಇರಬಾರ. ಫಲದ ಅಪೇಕ್ಷೆ ಬಂದರೆ ನಾವು ಸೋತಾ ಹೋಗ್ತೇವೆ ಅಂತ. ಫಲದ ಅಪೇಕ್ಷೆ ಮಾಡೋದು ಅಂದರೆ ಸೋಲಿದ್ದಾಗಿರಕ್ಕ. ಇನ್ನು ಹೇಳಿದ್ದೇನೆ, 12 ಗಂಟೆ ಫಲಾರ ಕೊಟ್ಟರು ಅಂದರೆ ಊಟ ಲೇಟ್ ಅಂತ ಗೊತ್ತಾಯ್ತಲ್ಲ ಕ್ಯಾರೇಜ್. ಫಲ ಕೇಳಿದ್ರೆ ಮೋಕ್ಷ ಲೇಟ್ ಅಂತ. ಫಲ ಕೇಳಿದಷ್ಟು ಮೋಕ್ಷ ಲೇಟ್ ಆಗುತ್ತೆ. ಆದ್ದರಿಂದ ನಾವು ಫಲ ಕೇಳೋದು ಬಿಟ್ಟರೆ ಬೇಕು ಹೋಗಬೇಕು. ಮೊಬೈಲಿದೆ ನಾವು ಬರೀ ಫಲ ಕೇಳೋದಿಲ್ಲ, ಹುಚ್ಚಾಪಟ್ಟಿ ಫಲ ಕೇಳ್ತೇವೆ. ಪುತ್ರ ಪೋತ್ರ ಆಯು ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಸಿದ್ಧಾರ್ಥ ಇದೆಲ್ಲ ಮಾಡಿಕೊಂಡು ಹೋಗೋದು ಎಷ್ಟು ಚೆನ್ನಾಗಿ ಗೊತ್ತಲ್ಲ. ಯೋಚನೆ ಮಾಡಿ, ಎಲ್ಲ ಬಸ್ ಬಂದರೆ ಒಂದು ಬಸ್ ಇದ್ದು ಕೊಟ್ಟರೆ ಪರಿಚಯ ಆಗ್ತದೆ. ಪುತ್ರ ಪೋತ್ರ ಇವೆಲ್ಲ ಕೇಳಿಕೊಂಡು ಎಂಜಾಯ್ ಮಾಡಬೇಕಾದ್ರೆ ಮೋಕ್ಷ ತಡ ಆಗುತ್ತೆ. ಹೋಗ್ತಾಯ್ತಾನೆ ಮೋಕ್ಷ ಭಾರಿ ತಡ ಬರುತ್ತೆ ಅಂತ ಆಯ್ತು. ಏನರ್ಥ ಆಗಬಾರ್ದು, ದೇವರು ಏನು ಕೊಡಬೇಡ ಮೋಕ್ಷಕ್ಕೂ, ಜ್ಞಾನ ಭಕ್ತಿ ಕೊಡಬಹುದು. ಇವತ್ತು ಫಲ ಯಾತ ಕೇಳಬಾರದು ಅನ್ನೋದಕ್ಕೆ ಯಾರು ಉತ್ತರ ಬರೆದಿದ್ದಿಲ್ಲ, ಮಧ್ವಾಚಾರ ಒಬ್ಬರೇ ಉತ್ತರ ಬರೆದು. ಅದಕ್ಕೆ ಲೋಕಗುರುಗಳು ಈತನೇ ಲೋಕಗುರು ವೇದ ವಿಖ್ಯಾತ ಭೂತಳಗಳು ಶ್ರೀರಾಮ ದೂತನೆಂಬಾತ. ಏನು ಅಂತ ಹೇಳ್ತಾರೆ, ಎಷ್ಟು ಕೊಂಡಾಡ್ತಾರೆ, ಭೂತಳಗಳು ಶ್ರೀರಾಮ ದೂತನೆಂಬಾತ. ನಮ್ಮ ದೊಡ್ಡ ಪುಣ್ಯ ಯಾವ ಒಂದು ಶಾಸ್ತ್ರವನ್ನ ಪ್ರಭುತ್ತಮ ಸ್ವಾಮಿಗಳು ಲೋಕಕ್ಕೆ ತಮ್ಮ ಭಾವಬೋಧಗಳಿಂದ ಕೊಟ್ಟರು. ಇಡೀ ಮಾಧವಪರಕ್ಕೆ ಹೆಮ್ಮೆ ಪಡಬೇಕು. ಇವತ್ತು ತಗೊಳ್ಳಿ, ಮಾಧವ ಮಠಗಳಲ್ಲಿ ಪ್ರತಿಯೊಂದು ಮಠಗಳು ಜ್ಞಾನಿಗಳಾಗೋಗುತ್ತಿದ್ದ ಕನಿಷ್ಠವು. ಅವ್ರು ಯಾವ ಮಠದ ಬೈಬೇಕು ಅಂತ, ನಮ್ಮ ಜನಕ್ಕೆ ಯಾವ ಮಠ ಬೈಬೇಕು ಅಂತ ಕಾಯ್ತಿರ್ತಾರೆ. ಯಾವ್ದಾರ ಮಠ ಬೈಬೇಕು ಅಂತ ಕೇಳಿ ಬೈದ್ಬಿಡಯ್ಯ, ಜ್ಞಾನಿಗಳ ಮಠ ತೋರಿಸ್ಬಿಡು ನೋಡೋಂತ ಹೋಗ್ಲಿ. ಪ್ರತಿಯೊಬ್ಬ ಮಠದಲ್ಲಿ ವಿದ್ವಾಂಸ ಪಂಡಿತರಿದ್ದಾರೆ. ಇದು ಮಠದಲ್ಲಿ ಎಂತೆಂಥ ಮಠಗಳು ಬಂದಿವೆ, 100 ವರ್ಷ ಮಠ ಬರಬೇಕಾದ್ರೆ ಹೇಗಿರಬಹುದು. ಇವತ್ತು ರಘುತ್ವ ಸ್ವಾಮಿಗಳಿಲ್ಲಿ, ರಾಘವೇಂದ್ರ ಸ್ವಾಮಿಗಳು ವಿಶ್ವವಿಖ್ಯಾತರು, ಉಜ್ಜಾಯ ರಾಘವೇಂದ್ರಾಯ. ವಾದಿರಾಜ ಸ್ವಾಮಿಗಳು ಕಾವಧೇಂದ್ರ ಯಥಾಪೂರ್ವ ಸರ್ವಾಭೀಷ್ಟ ಫಲಪ್ರದ ತಥಾ ಕರೋ ವಾದಿರಾಜ ಶ್ರೀಪಾದೋ ಅಭೀಷ್ಟದ. ಜೈತೀರ್ಥರಂತೂ ಬೋಧವಿ ಜೈತೀರ್ಥರಂತೆ ಅವ್ರ ಹೆಸರು ಕೇಳಿದ್ರೆ ಅವ್ರಿಗೆ ಜಯರೇ ಇಲ್ಲ ಅಂತ ಮಹಾನುಭಾವ ಜೈತೀರ್ಥರು. ಎಂಥ ವ್ಯಾಸರಾಜರು, ಎಂಥ ವಾದಿರಾಜರು, ಇವ್ರು ಹೇಳ್ತಾ ಹೋದ್ರೆ ಮುದುವೆ ವ್ಯಾಸರಾಜರು ಅಂತ ಹೇಳಿದ್ರಂತದೋ ಮುದುವೆ. ಅವರು ಮಾತಾಡಿದ್ರು ಅಂತ ಕೇಳಿದರೆ ಅವರು ಒಂದು ಮಾತೇನಾದ್ರು ವಿದ್ವಾಂಸರು ಹೊಗಳಿಬಿಟ್ರೆ ಸುಮ್ಮನೆ ಬಾಯಿಂದಲ್ಲ ತಲೆ ಹಾಕಿಬಿಟ್ರೆ ವಿದ್ವಾಂಸ ಹರ್ಪತ್ತಿದ್ದಂತೆ ಬೇರೂಣಾಂ ಶತಬರ್ಹದಿ ಸ್ಥಿತಿ ತಲೆ ನೂರಾರು ಪರ್ವತ ಬೇರು ಪರ್ವತ ಕೊಟ್ಟಷ್ಟು ಖುಷಿ ಆಗ್ತಿತ್ತು ಅದು ವಿದ್ವಾಂಸರಿಗೆ. ಅಂಥ ವಿದ್ವಾಂಸರು ವ್ಯಾಸರಾಯರು, ವ್ಯಾಸತ್ರಯ ಅಂದರೆ ಮುದೇತನೆ, ಅಂಥ ವಿಚಿತ್ರವಾದ ಮಹಾನುಭಾವ. ಅನಂತರ ಸತ್ಯಬೋಧ ಸ್ವಾಮಿಗಳಂಥವ್ರು, ಸುಭದಿಂದರಂಥವ್ರು, ಒಬ್ಬೊಬ್ಬರು ಜ್ಞಾನಿಗಳೇನು, ಇಂಥ ಮತ ಯಾರಿಗಿದೆ ಯೋಚನೆ ಮಾಡಿ ನೋಡೋಣ. ಒಬ್ಬರು ಹೇಳೋರಲ್ಲೇ ಕೇಳೋರಿಲ್ಲ, ಅಗಲನ್ನು ಹೇಳ್ತಿರ್ತೀರಿ. ಇವತ್ತು ಯಾರಾದರೂ ಫಲ ಸಿಗಬೇಕು ಅಂತಿದ್ರೆ ಬೇರೆ ಜಾತಿಯವರು ರಾಘವೇಂದ್ರ ಸ್ವಾಮಿಗಳು ಬರ್ತಾರೆ, ಬೇರೆಯವ್ರ ಹೋಗೋದೇ ಇಲ್ಲ, ತಮ್ಮಲ್ಲಿಲ್ಲ ಅಂತ ಅರ್ಥಾರೆ, ತಮ್ಮಲ್ಲಿ ಅಂಥವ್ರು ಯಾರೂ ಇಲ್ಲ, ಭದ್ರಾಚಾರ್ಯ ಇಷ್ಟರಲ್ಲಿ ಅಂಥದ್ರು ಹುಡ್ಕೊಂಡು ಬರ್ತಾರೆ ಅಂತ. ಇವತ್ತು ಒಳ್ಳೆ ಎಕ್ಸ್ಪರ್ಟ್ ಡಾಕ್ಟರ್ ಹುಡ್ಕೊಂಡು ಹೋಗಬೇಕಾದ್ರೆ ಹೇಗೆ ಹೋಗ್ತಾರೋ ಆ ರೀತಿಯಲ್ಲಿ ರಾಯರು ಹುಡ್ಕೊಂಡು ಬರ್ತಾರೆ. ಯಾಕೆ ಮಧ್ವ ಸಿದ್ಧಾಂತದ ವಿಜಯ ಇದು. ಇವತ್ತು ನಾವೆಲ್ಲ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅದನ್ನ. ಮಧ್ವ ಸಿದ್ಧಾಂತ ಅಂದ್ರೆ ಈ ಹೇಳ್ತಾರೆ, ಮಧ್ವ ಮತವೇ ಮತವು ಸಕಾರ ಶ್ರುತಿ ಸಮ್ಮತವು, ಮಧ್ವರಾಯರ ಧ್ಯಾನ ಅಮೃತ ಪಾನ. ಆಚಾರ್ಯ ಕೊನೆ ಹೇಳ್ತಾರೆ, ಊಟ ಆದರೆ ಟೈಮ್ ಕಳಿಬೇಡ್ರಿ ವ್ಯರ್ಥವಾಗಿ. ವೇದಶಾಸ್ತ್ರ ವಿರೋಧೀನ ಪ್ರೀಣೆಯನ್ನು ಪುರುಷೋತ್ತಮ ಸದಾಕಾಲ. ವೇದಶಾಸ್ತ್ರ ವಿರೋಧ ಒಂದೇ ಪರೀಕ್ಷೆ ನಾಳೆ ಅಂತಿದ್ದಾಗ ಟೈಮ್ ಸಿಕ್ಕಾಗ ಓದ್ತಾನೆ ಇರ್ತಾನೆ, ನಾಳೆ ಪರೀಕ್ಷೆ ಓದ್ತಾ ಇರ್ತಾರೆ ಟೈಮ್ ಸಿಕ್ಕಾಗಲ್ಲ. ನಮ್ಗೆ ಯಾವಾಗ ಹೋಗ್ತೇವೆ ಗೊತ್ತೇ ಇಲ್ಲ, ಇನ್ನೂ ಎಷ್ಟು ಹುಷಾರಾಗಿರ್ಬೇಕು ನಾವೀಗ. ಪರೀಕ್ಷೆ ನಾಳೆ ಅಲ್ಲಿವರೆಗೂ ಸೇಫ್ ಅವನು. ಇಲ್ಲಿ ಹಾಗಲ್ಲ, ಈಗಲೋ ಇನ್ನಾವಾಗಲೋ ಈ ತನಗೂ ಹೋಗದಿರದು. ಭೋಗನಾಶಯ ಬಿಳಿತಯ್ಯ ನಾಗಚಯನ ನಳಿನ ನಯನ ವಜ್ರಸ್ವಗಳ ಮಾತು. ಯಾರಿಗೂ ಗ್ಯಾರಂಟಿ ಕೊಟ್ಟಿಲ್ಲ, ನೆಕ್ಸ್ಟ್ ಮೂಮೆಂಟ್ ಏನಂತ ನೋಬಡಿ ನೋಸ್. ಅಂದಮೇಲೆ ನಾವು ಸ್ವಲ್ಪ ಕೂಡ ತಡ ಮಾಡದೇನೆ ಪ್ರಯತ್ನ ಪಡೋದು. ಪ್ರಯತ್ನಮೇಕ ಭದ್ರತೋ ನಿಧಾಯ ಭೂತಿ ಮಾಪ್ನುಮ. ಮುಂದೆ ಹೇಳ್ತಾರೆ, ಕೆಲವು ಹೇಳ್ತೀರಿ ಏನು ಆಧಾರಗಳನ್ನು ನೋಡಿ ಲಿಸ್ಟ್ ಕೊಡ್ತಾರೆ. ಭಾಗವತ ಪುರಾಣ ವಾಕ್ಯ, ಭಗವದ್ಗೀತಾ, ದ್ವಾಗಮ ಪುರುಷವರು ವಾಕ್ಯಗಳನ್ನು ಕೊಡ್ತಾರೆ. ಎಲ್ಲ ಹೇಳ್ತಾರೆ ಇದನ್ನು ತಪ್ಪದೇ ಮಾಡಬೇಕು. ಬ್ರಹ್ಮಚಾರಿಗಳು ಹೀಗಿರಬೇಕು, ಯತಿಗಳು ಹೀಗಿರಬೇಕು, ವನಪ್ರಸ್ಥರು ಹೀಗಿರಬೇಕು. ಆ ಧರ್ಮದ ರೀತಿ ಇವತ್ತೇನು ದಿನ ನೋಡಿದ್ರೆ ವರ್ಣಗಳೇ ಹೋಗ್ತಾ ಇದೆ, ಆಚರಣೆಗಳು ಹೋಗ್ತಾ ಇದೆ, ಮನೆಗೆ ಉಪನಯನ ಎಲ್ಲೋ ಹೋಗ್ತದೆ, ಜೌಲ ಅಂತೂ ಕೃಷ್ಣಾರ್ಪಣ ಆಗಿಹೋಗಿದೆ, ಜಾತಕರ್ಮಾದಿ ಕರ್ಮಗಳು ಇಲ್ಲೇ ಇರುವಂತೆ. ಷೋಡಶ ಸಂಸ್ಕೃತಿ ಉಳಿದರದೇ ಮೂರ್ನಾಲ್ಕು, ಷೋಡಶ ಸಂಸ್ಕಾರ ಉಳಿದರದೇ ಮೂರ್ನಾಲ್ಕು ಅಷ್ಟೇನೆ, ಎಷ್ಟೋ ಕರು ಹೆಸರು ಉಳ್ಕೊಂಡಿದೆ. ಅದರಲ್ಲಿ ಉಪನಯನ ಅಂತೂ ಈಗ ಹೆಚ್ಚು ಕಡಿಮೆ ಗಾನ್, ಎಷ್ಟೋ ಜನ ಉಪನಯನ ಮಾಡಿಕೊಂಡ್ರೆ ಬದಲು ಹಿಂದಿನ ದಿವಸ ಮಾಡ್ಕೋತಾರೆ, ಥಿಯೇಟರ್ ಮಾಡಿಕೊಂಡಾಗ ಹಿಂದಿನ ದಿವಸ ಮಾಡ್ಕೋತಾರೆ. ಕೆಲವರು ಅರ್ಜೆಂಟ್ ಅಂತ ಅವ್ರು ಮಾಡ್ಕೊಳ್ಳೋದೇ ಇಲ್ಲ, ಅಂಥವ್ರು ನೋಡಿದ್ದೇನೆ, ಉಪನಯನೇ ಆಗಿಲ್ಲ ಅವರಿಗೆ ಅಂಥ ಕೇಸುಗಳಿವೆ. ಆದ್ದರಿಂದ ಉಪನಯನ ಇಲ್ಲದವರು ಕೆಲವರು ಇನ್ನೊಂದು ಈ ಸುಪ್ರೀಂ ಕೋರ್ಟ್ ಬಂದ್ಮೇಲೆ ಮದುವೆಯನ್ನು ಕ್ಯಾನ್ಸಲ್ ಆಗ್ತಿದೆ. ಈಗ ಮದುವೆಯನ್ನು ಮಾಡ್ಬೇಕಾಗಿಲ್ಲ ಅಂತ ಹೇಳ್ಬಿಟ್ರೆ ಮುದುವೆ ಯಾವ ಸಂಸ್ಕಾರ ಬೇಕಾಗಿದ್ರೆ ಜನಪ ಪಶುಗಳಿದ್ದಾಗೆ ಪಶುಗಳು ಯಾವ ಸಂಸ್ಕಾರ ಮಾಡ್ಕೊಂಡು ಯಾವ ಸಂಸ್ಕಾರನೂ ಇಲ್ಲ. ಎಷ್ಟೋ ಫ್ಯಾಮಿಲಿ ಕಟ್ ಆಫ್ ಆಗ್ತೀವಿ ಗೊತ್ತಾಯ್ತಾ, ಎಷ್ಟೋ ಸ್ವಾಮಿ ಇದೇ ಕೊನೆ. ಮಾತ್ರ ಏನಿದ್ದಾರೆ ಸೀನಿಯರ್ಸು, ಮುಂದೆ ಹುಡ್ಕೊಂಡು ಹೋಗ್ಬೇಕಾದ್ರೆ ಭಾರಿ ಕಷ್ಟ ಆಗ್ಬಿಡುತ್ತೆ. ಮುಂದೆ ಹುಡ್ಕೊಂಡು ಹೋಗ್ಬೇಕಾದ್ರೆ ಎಲ್ಲಿ ಹುಡ್ಕೊಂಡು ಹೋಗ್ಬೇಕು ಇವರೀಗ? ಈ ಸೀನಿಯರ್ ಪೀಪಲ್ ಏನೋ ಒಂದು ಗುಂಪಿದೆ, ಆ ಗುಂಪು ಹೋದ ಮೇಲೆ ಶುದ್ಧ ಫ್ಯಾಮಿಲಿ ಸಿಗೋದು ಭಾರಿ ಕಷ್ಟ. ಸದಾಚಾರ ಸ್ಮೃತಿನ ಅರ್ಥ ಮಾಡ್ಕೊಂಡು ಟೆಕ್ಸ್ಟ್ ಬುಕ್ ಆಗಬೇಕಲ್ಲ ಕೂಡ. ಪ್ರತಿನಿತ್ಯದ ಇದೇ ಎರಡು ನಿಮಿಷ ಪಾರಾಯಣ, ಐದೇ ನಿಮಿಷ ಪಾರಾಯಣ ಮಾಡೋದು ಗೊತ್ತಾಯ್ತಾ. ಒಂದು ನಿಮಿಷಕ್ಕೆ ಸರಿಯಾಗಿ ಹೇಳಿದರೆ ನಾ 11 ಶ್ಲೋಕ ಹೇಳ್ಬೋದು ಗೊತ್ತಾಯ್ತಾ, 11 ಶ್ಲೋಕ 44 ನಿಮಿಷಕ್ಕೆ ಮುಗಿಸ್ಬೋದು. ಆದರೆ 4 ಪುರುಷಾರ್ಥ ಕೊಡ್ತಾರೆ ಗೊತ್ತಾಯ್ತು, 4 ನಿಮಿಷ 4 ಪುರುಷಾರ್ಥ ನಮ್ಮ ಮುಂದೆ ಇರುತ್ತೆ ಅಂತ ಗ್ರಂಥ. ಅದನ್ನು ಅಭ್ಯಾಸ ಮಾಡಬೇಕು. ಆಚಾರ್ಯ ಹೇಳ್ತಾರೆ, ಇದೆಲ್ಲ ಹೇಳಿದ ಆನಂದತೆ ಇರ್ತ ಮುನಿನ ವ್ಯಾಸವಾಕ್ಯ ಸಮೃದ್ಧಿ ಸದಾಚಾರಸ್ಯ ವಿಷಯ ಕೃತ ಸಂಕ್ಷೇಪದ ಶುಭ. ಶುಭ ಸಿಕ್ಕುದು ಸಂಕ್ಷೇಪ, ಬಟ್ ಭಾರಿ ಶುಭ, ಭಾರಿ ಸಿಕ್ಕುದು ಭಾರಿ ದೊಡ್ಡ. ಇಷ್ಟೇ ಬಂಗಾರ, ಎಷ್ಟು ಬೆಲೆ ಇರುತ್ತೆ ಅದಕ್ಕೆ, ಇಷ್ಟೇ ಚಿನ್ನ. ಆಚಾರ್ಯ ಗ್ರಂಥಗಳು ಅಂದ್ರೆ ಸುವರ್ಣ ಅಂದ್ರೆ ಶ್ರೇಷ್ಠ ಸುವರ್ಣ ಹೇಳ್ತಾರೆ. ಮತ್ತೆ ಈ ಚೆನ್ನ ಹಿಂತಿರಲ್ಲ, ಬೇರೆ ದಾರಿ ಅಂತ ಹೇಳಿ ಅದೇ ಮಾಡಿಬಿಡ್ತೇವೆ. ನಮ್ಮ ಜನ ಹಾಗೇನೆ, ಈ ಹುಡುಗರು ಪ್ರಾರ್ಥನೆ ಮಾಡಿ ಪ್ರಶ್ನೆ ಇರ್ತಾರಲ್ಲ ಹಾಸ್ಟೆಲ್ಗಳಲ್ಲಿ, ಲೇಟ್ ಆಗಿ ಬಂದ್ರೆ ಹಿಂದಿನ ಕಾಲಕ್ಕೆಲ್ಲ 1 ರೂಪಾಯಿ ಫೈನ್ ಅಂತ ಹೇಳಿದ್ರೆ ತಿಂಗಳು ಪಾಸ್ ಮಾಡಿಬಿಡ್ತೀವಿ, 30 ರೂಪಾಯಿ ಕೊಟ್ಟು ತಿಂಗಳು ಕೊಡಿ ಅಂತ ಹೇಳ್ಬೇಕು ಅಂತವ್ರು. ಈಗ ನಿದ್ದೆ ಮಾಡೋದು ಮುಖ್ಯ, ದುಡ್ಡು ಕೊಟ್ಟು ಶ್ರೀಮಂತ ಇರ್ತಾರೆ ಕೊಟ್ಬಿಡ್ತೇವೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಫೈನ್ ಹಾಕೋ ಉದ್ದೇಶ ದುಡ್ಡು ಬೇಕು ಅಂತ ಅಲ್ಲ, ನಾಳೆ ಲೇಟ್ ಆಗಬಾರ್ದು ಅಂತ ಅಷ್ಟೇ ಉದ್ದೇಶ. ಇಲ್ಲೂ ಹಾಗೇನೆ, ಮೋಟ್ಸಿಗೆ ಇನ್ನೊಂದು ದಾರಿ ಇದೆಯಾ ಅಂತ ಕೇಳಿದರೆ, ನಾಣ್ಯ ಪಂಥ ಯನಾಯ ವಿದ್ಯೆ, ಇನ್ನೊಂದು ದಾರಿ ಇಲ್ಲ. ನೀವು ಬೆನ್ ತಂದಿಲ್ಲ ಪರೀಕ್ಷೆಗೆ, ಯಾರು ಕೊಡ್ತಾರೆ, ಏನೋ ಪ್ರಾಬ್ಲಮ್ ಇದೆ, ಏನಾದ್ರು ಕೊಡ್ತಾರೆ, ಏನೇನು ಕೇಳಿದ್ರು ಕೊಡ್ತಾರೆ, ಬೋಲಕ್ಕೆ ವೆಹಿಕಲ್ ಇಲ್ಲ ಯಾರೋ ಕರ್ಕೊಂಡೋಗಿಬಿಡ್ತಾರೆ, ಎಲ್ಲ ಮಾಡ್ತಾರೆ. ಓದ್ಕೊಂಬಂದಿಲ್ಲ ಅಂದ್ರೆ ಮನೆಗೆ ಹೋಗ್ಬಿಡ್ತಾರೆ, ಅದೇನು ಮಾಡೋಕ್ಕಾಗಲ್ಲ, ಅದು ಸಬ್ಸ್ಕ್ರಿಬ್ ಮಾಡೋಕ್ಕಾಗಲ್ಲ, ಅದು ನೀವೇ ಮಾಡಬೇಕಾದ ಕೆಲಸ. ಹುಡುದನ್ನ ಯಾರು ಮಾಡ್ತಾರೆ, ನಾವು ಅದು ಇನ್ನೊಬ್ರು ಮಾಡಿ ಅಂತ ಕೂತಿದ್ದೇವೆ, ಅದು ಬಂದಿದ್ದಾಗಿ ಓದೋದು ಬೇರೆಯವ್ರು ಮಾಡಲಿ, ಹುಡುದ ಪ್ರಕರಣ ಮಾಡ್ತೇವೆ ಅಂತ ಹೇಳಿದ್ರೆ ಅದು ತಪ್ಪು. ಇವತ್ತು ಜಾರಕ್ಕೆ ನಾವು ಟೋಟಲಿ ಕಮಿಟ್ ಆಗಬೇಕು, ಟೋಟಲಿ ಇನ್ವಾಲ್ವ್ ಆಗಬೇಕು. ಆ ರೀತಿ ಆದರೆ ಹೋದ್ರೆ ಜಾರಕ್ಕೆ ಮಹತ್ವ ಇರೋದಿಲ್ಲ. ಅದಕ್ಕೆ ಸ್ವರಮೂಲ ಗ್ರಂಥಗಳ ಬಗ್ಗೆ ಯಾತಕ್ಕೆ ಪ್ರವಚನ ಅಂತ ಕೇಳಿದರೆ, ಫಾಸ್ಟ್ ಆಗಿ ಕೆಲ ಗ್ರಂಥ ಒಂದು ಅರ್ಜೆಂಟ್ ಇರ್ತಾರೆ, ಸುಮ್ಮನೆ ಓದ್ಬಿಡ್ತಾರೆ. ನ್ಯೂಸ್ ಪೇಪರ್ ಕೂಡ ಒಂದು ಹೆಡ್ಲೈನ್ಸ್ ಓದ್ಬಿಟ್ಬಿಡ್ತಾರಲ್ಲ, ಅಷ್ಟಾದ್ರೂ ಸ್ವರೂಪ ಓದ್ಬಾರ್ದೆ ಪನೆಪಕ್ಷ ಹೆಡ್ಲೈನ್ಸ್ ಪ್ರಮಾಣ ಚೆನ್ನಾಗಂತ ಹೆಸರು ಕೂಡ ಗೊತ್ತಿರ ಜನಗಳಿಗೆ. ಓದಿದ್ರೆ ಪ್ರತಿ ಪದಾರ್ಥ ಓದಿದ್ರೆ ಒಂದೇಬಾರದು, ಒಂದೇ ಬಾರದು ಬಂದ್ರೆ ಉಳ್ಕೊಂಡಿರೋದು ಓದಲು ಹೋಗ್ಬಿಟ್ಟಿದ್ರೆ ಒಂದೇ ಬಾರದು ಅಂತಾಗಿದೆ ಅಂತೆ. ಹೆಸರು ಹೆಂಗಸರಿಗೆ ಗ್ರಂಥ ಓದೋ ಅಧಿಕಾರ ಎಲ್ಲ ಇಲ್ಲ. ಗ್ರಂಥ ಮಾಲಿಕ ಸ್ತೋತ್ರ ಹೇಳಿ ಮಕ್ಕಳಿಗೆ ಕೇಳಕ್ಕೆ ಬರುತ್ತಾಗ ಒಬ್ರು ಯಾರು ಹೆಸರು ಪಾಠಕ್ಕೆ ಬರ್ತಿದ್ರು, ಅವ್ರು ಏನ್ ಕೇಳ್ತಾರೆ ಆಚಾರ್ಯ ಯಾವ ಉಪಾಧಿ ಕಂಡನಾಯ್ತಾ, ಈ ರೀತಿ ಕೇಳಲು ಗೊತ್ತಿರಬೇಕು. ವಿಚಾರ ಕಂಡನಾಯ್ತಾ ನಿಮಗೆ ಈಗ ವಾಕ್ಯಾಧಿಕಾರ ಹೆಸರು ಗ್ರಂಥ ಹೆಸರು ಗೊತ್ತಾದ್ರೆ ಮಕ್ಕಳಿಗೆ ಹೇಳಕ್ ಬರುತ್ತಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಗ್ರಂಥ ಹೆಸರು ಎಲ್ಲರೂ ಕಲ್ತ್ಕೋಬೇಕು, ಅದನ್ನ ಎಷ್ಟೋ ಬಿಡ ಗ್ರಂಥಗಳನ್ನ ಸುಲಭ ಅರ್ಥ ಮಾಡ ಕೃಷ್ಣಮೃತ ಮಾನವ ಸುಲಭ ಪುರಾಣವಾಗಿ ಎರಡೂ ಓದ್ಬೋದು, ಅದನ್ನ ಅರ್ಥ ಮಾಡ್ಕೋಬಹುದು. ಅದನ್ನು ಮಾಡಿದರೆ ವರ್ಷಕ್ಕೊಂದ್ಸಲ ಸರ್ವಮೂಲ ಸಂಕ್ಷಿಪ್ತ ಕೇಳಬೇಕು ಅನ್ನೋ ಭಾವನೆ ಇರಲಿಲ್ಲ. ವರ್ಷಕ್ಕೊಂದ್ಸಲ ಸರ್ವಮೂಲ ಕೇಳಂತ ಮಾಡಿದ್ರೆ ಅವ್ರ ಸಣ್ಣ ಪಂಡಿತದ್ದಾಗಿರ್ತಾರೆ ಮನೆಯವರಿಗೆ, ಯಾಕಂದ್ರೆ ಗೊತ್ತಾ ಅಷ್ಟು ತಲೆಯಲ್ಲಿ ಕೂತಿರುತ್ತವ್ರು. ಒಂದೊಂದು ಗ್ರಂಥ ಜೀವನ ಪೂರ್ತಿ ಓದಿ ಸಂಕಲ್ಪ ಅಲ್ಲ, ಬಟ್ ಫಾಸ್ಟ್ ಆಗಿ ಇದನ್ನು ಓದ್ಬೇಕು. ಈ ಮತ್ತೆ ಆ ಒಂದು ಭಾವನೆ ಬರದೆ ಹೋದ್ರೆ ಪ್ರಯೋಜನ ಇಲ್ಲ. ಇವತ್ತು ಬಹುಶಃ ನಮ್ಮ ದೊಡ್ಡ ಪುಣ್ಯ, ಇವತ್ತು ಲಘುದೋಸರ ಆರಾಧನೆ ದಿವಸ ಬೆಂಗಳೂರಲ್ಲಿ ಶಾವಪುರದಲ್ಲಿ ಇಂಥ ಪಟ್ಟಣಕ್ಕೆ ನೋಡ್ಕೊಂಡು ಬಂದಿದ್ದಾರೆ. ಎರಡು ಕಾರಣ, ಮುಖ್ಯವಾಗಿ ಪ್ರಾಣದೇವರಿದ್ದಾರೆ. ಜನ್ಮೇಜಯ ಪ್ರತಿಷ್ಠೆ ಅಂತ ಕೇಳಿದರೆ ಬಹಳ ಮುಖ್ಯವಾಗಿ ತಾತ್ಪರ್ಯ ಮಹಾಭಾರತ ಆಚರಣೆ ಆಗ್ತಾ ಇದೆ. ಮಹಾಭಾರತ ಕೇಳಿದ ಜನ್ಮೇಜಯರಾಗ ಗೊತ್ತಾಯ್ತಾ, ಅದಕ್ಕೆ ಆ ಪ್ರಾಣದೇವರನ್ನು ತನ್ನ ಮಂಗಳ ಆಗ್ತಾ ಇದೆ ಅಂತ ಕೇಳಿದರೆ ಜನ್ಮೇಜರಾಗಿದ್ದರೆ ಹಾಗೆ ಖುಷಿ ಆಗ್ತಕ್ಕಂಥ ವಿಭಿನ್ನ ದೇವರು ಯಾರು ಗೊತ್ತಾ, ಅರ್ಜುನ ಮೊಮ್ಮಗ ಅಂತ ಕರೆದ ಬರಿಸಿದ ರಾಜನನ್ನ. ಪೌತ್ರೇ ಪವಿತ್ರಾಪ್ಪಯ್ಯ ಜಾಮಿ ಪೌತ್ರೇ ಧರಾಂ ದಿಧಾಯಾತುರ ಧೀಶು ತಾಪಂ ಕೀರ್ತಿಂ ತ್ರಿಲೋಕ್ಯಂ ಹೃದಯ ಮುಕುಂದಂ ವೇಜೇ ಪದಂ ಸ್ವಂ ತಾರೇಷ್ಟ ಭೀಮ. ಭೀಮಸೇನ ಮೊಮ್ಮಗ ಅಂತ ಕರೆದಿದ್ದಾರೆ ಬರಿಸಿದ ರಾಜನನ್ನ. ಅದನ್ನೇ ನೀವು ಮರಿಮೊಮ್ಮಗ ಅಂದ್ರೆ ಜನ್ಮೇಜರ್ ಭೀಮಸೇನ ಮರಿಮೊಮ್ಮಗ ಅಂದರೆ ಮುಖ್ಯ ಪ್ರಾಣರೇ ಮರಿಮೊಮ್ಮಗ. ಅವ್ರ ಸನ್ನಿಧಾನದ ಮಗಳಾಗಿಬಿಟ್ರೆ ಯಾವಾಗಲೂ ತಾತರಿಗೆ ಗೊತ್ತಾ ಆಚಾರ ಹೇಳ್ತಾರೆ, ಮಗನಿಗಿಂತ ಮಗುವಿನ ಪ್ರೀತಿ ಅಂತೆ. ಬರಿ ಇನ್ನೂ ಜಾಸ್ತಿ ಆಯ್ತು ಮರಿಮೊಮ್ಮಗನ ಮೇಲೆ, ಆದರೆ ಇನ್ನೂ ಜಾಸ್ತಿ ಆಯ್ತು ಬದುಕಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಅಷ್ಟರ ಮಟ್ಟಿಗೆ ಪ್ರೀತಿ ಜಾಸ್ತಿ ಆಯ್ತು. ಅದಕ್ಕೆ ಧರ್ಮೇಜರಾದ ಮೇಲೆ ಭಾರಿ ಪ್ರೀತಿ ವಾಯುದೇವರಿಗೆ. ಅವರದೆಲ್ಲ ಮಂಗಳಾಗಿರೋದು ಅವರಿಂದ ಪ್ರತಿಷ್ಠಾಪಿತರಾದ ಪ್ರಾಣದೇವರು ಮಂಗಳಾಗಿದೆ ಅಂತ ಕೇಳಿದರೆ ಆಚಾರ್ಯ ಮನಸ್ಸಿ ಬಂದಿದೆ ಅಂತ ಅರ್ಥ. ಇಲ್ಲಿ ಬಂದಾಗ ಗೊತ್ತಾಯ್ತು, ಹೇಳಿದರು 80 ಮನೆ ಇದ್ದು ಅಂತ ಈ ಊರಲ್ಲಿ 80 ಮನೆಗಳು, ಇವತ್ತು 3 ಅಂತ ಹೇಳ್ತಾರೆ. ಅದು ಎಂಥ ಹಿಂದೆ ಪಂಡಿತರ ಜಾಗ ಇದೆ, ದೌಡಿಗೆರೆ ಎಂಥ ದೊಡ್ಡ ದೊಡ್ಡ ಊರುಗಳು, ಪಂಡಿತರನ್ನು ತಯಾರು ಮಾಡಿದ ಪುಣ್ಯ ಭೂಮಿಗಳಿವೆಲ್ಲ ಕೂಡ. ಅಂತ ಬರೋಕ್ಕೆ ನಾವು ಪುಣ್ಯ ಮಾಡಿದ್ರು. ಅಂಥ ಸ್ಥಳದಲ್ಲಿ ಇವತ್ತು ರಘುತ್ವ ಆರಾಧನೆ ಆಗಿದೆ ಅಂತ ಕೇಳಿದರೆ ರಘುತ್ವ ಸ್ವಾಮಿಗಳು ಆರಾಧ್ಯ ದೇವರಾದಂತಹ ಮುಖ್ಯ ಪ್ರಾಣ ಅಂತರ್ಗತ ರಾಮದೇವರು ಪರಮಾನುಗ್ರಹ ಮಾಡಿದ್ದಾರೆ ಅಂತ ಅರ್ಥ. ಈ ರೀತಿ ಕಾರ್ಯಕ್ರಮ ನಡೀತಾ ಇರಲಿ. ವಾಸ್ತವಮೂರ್ತಿಗಳು ಹಠ ಹಿಡಿದು ಕೆಲಸ ಮಾಡಿದ್ರು, ಆಗಬೇಕು ಆಗಬೇಕು ಅಂತ ಎಷ್ಟಿರಲಿ ಲೆಕ್ಕ ಇಡೋ ಲೆಕ್ಕನೇ ಇಲ್ಲ. ಆ ರೀತಿ ಮಾಡಿದ್ದಾರೆ. ರೊಟ್ಟಿ ಫ್ಯಾಮಿಲಿ ಹೇಳಿರ್ಬೋದು ಅದೆಲ್ಲ, ಅದಕ್ಕೆ ತಕ್ಕಂತೆ ರೊಟ್ಟಿ ಫ್ಯಾಮಿಲಿ ಆಗಿರೋದ್ರಿಂದ ಅವರಿಗೆ ಒಳ್ಳೆ ಪ್ರಸ್ತುತಿ ಬಂದಿದೆ. ನೆನಪಿಟ್ಕೊಳ್ಳಿ, ನಿಮಗೆ ಪಾಂಡಿತ್ಯ ಬರಬೇಕು ಸಜ್ಜನಿಕೆ ಬರಬೇಕು ಅಂದ್ರೆ ಪಾಂಡಿತ್ಯ ಬರಬೇಕಾಗಿಲ್ಲ, ಸಜ್ಜನಿಕೆ ಬರಬೇಕು. ಪಾಂಡಿತ್ಯ ಓದಿದ್ರೆ ಬರುತ್ತೆ, ಸಜ್ಜನಿಕೆ ಓದಿದ್ರೆ ಬರಬೇಕು. ಸ್ವರೂಪ ಅದು ವಿಷ್ಣು ಭಕ್ತರಿಗೆ ಸರ್ವೇಶಾಂ ಸದ್ಗುಣಾನ ಸಲಕ್ಷಣ. ಇವತ್ತು ಸಂಪಾಡಿಸಿದ್ದೇವೆ, ಪಂಡಿತರು ತಯಾರು ಮಾಡಿಕೊಂಡಿದ್ದೇವೆ, ದೀಕ್ಷಾವಂತರ ತಯಾರು ಮಾಡಬೇಕು. ದೀಕ್ಷೆ ಇದ್ದವರು ಪಾಂಡಿತ್ಯ ನೋಡಿ ಏನ್ ಮಾಡ್ತೇವೆ ನೀವು? ಈಗ ದೀಕ್ಷೆ ಬೇಕಂದ್ರೆ ಹೋಗೋವ್ರ ಕಥೆ, ಅಧಿಕಾರ ಇಲ್ಲ, ಹೆಸರುವಾಸಿ ಮಾಡಿದ್ರು, ಯಾರ ವಯಸ್ಸಾಗಿದ್ರು ಅಂತ ತಗೊಂಡು ಸಿಕ್ಕಿಬಿಡುತ್ತಾರೆ, ಯಾರು ದೊಡ್ಡವರಾಗ್ತಾರೆ ಈಗ. ಆದ್ರಿಂದ ದೀಕ್ಷೆ ಇಲ್ಲದೆ ಹೋದ್ರೆ ಯಾವ ವಿದ್ವತ್ತು ನಿಮ್ಮನ್ನು ಕಾಪಾಡೋದಿಲ್ಲ. ಅದೇ ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ ನ ಬಹುರಾಶ್ರುತೇನ. ಅದಕ್ಕೆ ದೇವರೇ ಪಾಂಡಿತ್ಯ ಕೊಡಿ ಅಂತ ಕೇಳಬಾರ್ದು, ಭಕ್ತಿ ಕೊಡು ಅಂತ ಕೇಳಬೇಕು. ನಿರ್ವ್ಯಾಜ ನಿತ್ಯಾರಾಮ್ ಸದ್ಗುಣಗಣ ಭಕ್ತಿ ಶಾಶ್ವತಿ ವಾಸುದೇವ. ಅದು ನಮ್ಮಲ್ಲಿ ಒಂದು ದೊಡ್ಡ ಆದ್ಯ ಆಗಿದೆ. ಅದ್ರ ಬಗ್ಗೆ 2 ವಾಯುಸ್ಥಿತಿ ಆಗಿರಬಹುದು ಅಂತ ಅರ್ಥ ಆಗುತ್ತೆ. ಅದನ್ನು ಓದಲಿಕ್ಕೆ ವಾಯುದೇವರ ವಾಯುಸ್ಥಿತಿ ಆಗಿದೆ. ರಘುತ್ವ ಸ್ವಾಮಿ ದೇವಾದ ಕಾರ್ಯ ವೆಂಕಟೇಶಾಚಾರ್ಯ ಬಹಳ ಒಳ್ಳೆ ಕೆಲಸ ಮಾಡಿಕೊಂಡು ಇವತ್ತು ರೋಗದಲ್ಲಿದ್ದವರಂದ್ರೆ ವೈದಿಕ ಬಿಡೋದು, ವೈದಿಕರ ವೈದಿಕ ಬಿಡೋದು, ಎರಡನ್ನೂ ಬಿಡದೆ ಹೇಳಿದ್ರೆ ದೇವರು ನಮ್ಮನ್ನು ಹಿಡಿತಾನೆ ಹೊರತು ಇವತ್ತು ಯಾವ್ದನ್ನು ಬಿಡುವ ಅದನ್ನು ಬಿಟ್ಟುಕೊಳ್ಳದೆ ಕೆಲಸ ಮಾಡ್ತಿದ್ದಾರೆ. ಆಯ್ತು, ಬಂದಿದೆ ತುಂಬಾ ಕೆಲಸ ಮಾಡ್ತಿದ್ದಾರೆ. ದೇವರ ವಿಶೇಷ ಅನುಗ್ರಹ ಮಾಡಿ ಅಂತ ಪ್ರಾರ್ಥನೆ ಮಾಡ್ತಾ, ನಾವೆಲ್ಲರೂ ಕೂಡ ಹಸಿವು ಬಿಸಿಲು ಹೇಳೋದಕ್ಕೆ ಸಾಧ್ಯನೇ ಇಲ್ಲ, ಆದರೆ ಆಸಕ್ತಿಯಿಂದ ಕೇಳಿದ್ದೀರಿ, ಇದರ ಅನುಗ್ರಹ ಮಾಡಿ ಅಂತ ಪ್ರಾರ್ಥನೆ ಮಾಡ್ತಾ, ನಮ್ಮ ವಾಸ್ತವ ಮೂರ್ತಿಗಳು ಸಕುಟುಂಬರಾಗಿ ಬಹಳ ಅತ್ಯಂತ ಶ್ರದ್ಧೆಯಿಂದ ಮಾಡಿರ್ತಕ್ಕಂಥ ಕಾರ್ಯ, ರಘುದೇವ ಸ್ವಾಮಿಗಳಿಗೆ ಅತ್ಯಂತ ಸ್ಮೃತಿ ಕೊಟ್ಟಿರತಕ್ಕಂಥ ಕಾರ್ಯ, ಅದು ಇನ್ನೂ ವಿಶೇಷವಾಗಿ ದೇವರನ್ನು ಕೇಳಿ ಮಾಡುತ್ತೆ. ಆ ಮೂಲಕವಾಗಿ ಒಂದು ಜನಗಳಲ್ಲಿ ಧರ್ಮ ಜಾಗೃತಿ ತತ್ವ ಜಾಗೃತಿ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದಾದ ಮಾತುಗಳನ್ನ ಕೃಷ್ಣಾರ್ಪಣ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದೋಚ ಮಾಂ ತೇನ ಹರಿಯತಾಂ. ಹೌದು ಇಲ್ಲಿ.